ಕರ್ಮ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋದವರು ಯಾರೂ ಇಲ್ಲ ಅಂತ ಹೇಳಿದ್ದೆ. ಕರ್ತವ್ಯ ಕರ್ಮ ತ್ಯಾಗವನ್ನು ಮಾಡಿ ಮೋಕ್ಷಕ್ಕೆ ಹೋದವರು ಯಾರೂ ಇಲ್ಲ. ವಿದ್ಯಾರ್ಥಿಗಳು ಎಲ್ಲರೂ ಸರಿಯಾಗಿ ಬರೆದು ಪಾಸಾದವರೇ ಹೊರತು ಹಾಗೆ ಹೋದವರು ಯಾರೂ ಇಲ್ಲೇ ಇಲ್ಲ. ಇವತ್ತು ಹಾಗೂ ಹೋಗ್ಬಿಡ್ತಾರೆ ಕರ್ಮ ಇದ್ದಕ್ಕಿದ್ದ ಹಾಗೆ. ಭಗವಂತನ ಸರ್ಕಾರದಲ್ಲಿ ಒಬ್ಬರು ಹೋಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದ. ನಮ್ಮ ವ್ಯವಸ್ಥೆಯಲ್ಲಿ ಕೆಲವು ತಪ್ಪಿಸ್ಕೊಂಡ್ಬಿಡಿ. ಪರೀಕ್ಷೆಗೆ ಓದಿದ್ದವನು ರ್ಯಾಂಕ್ ಬಂದಿರ್ತಾನೆ, ಎಷ್ಟೋತಾನೆ ಪಾಸ್ ಆಗಿಬಿಟ್ಟಿರ್ತಾನೆ. ಪರೀಕ್ಷೆ ಕೂತವನು ಫೇಲ್ ಆಗಿಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ವಿಚಿತ್ರ ಎಂಟ್ರಿ ಇತ್ತೀಚೆ ಮಾಸ್ ಕಾರ್ಡ್ ನೋಡಿಬಿಟ್ರೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಲದರಲ್ಲೂ 40, 40, 50, 50 ಕೊನೆಗೆ ರಿಸಲ್ಟ್ ರಿಮಾರ್ಕ್ಸ್ ಫೈಲ್ಸ್ ಅಂತ ಬರೆದಿರ್ತಾರೆ. ಎಲ್ಲದರಲ್ಲೂ ಜಾಸ್ತಿ ಫೈಲ್ಸ್ ಅಂತ ಬರೆದಿರ್ತಾರೆ ಪಾಪ. ಇನ್ನು ಎಲ್ಲದರಲ್ಲೂ 0, 2, 3 ಬರಿಬೇಕಾದ್ರೆ ಸೆಕೆಂಡ್ ಕ್ಲಾಸ್. ಮಾರ್ಕ್ಸ್ ಕಾರ್ಡ್ ಬರೋ ರೀತಿ ಅನೇಕ ನೋಡಿಬೇಕು, ನಿಮಗೆ ಆಶ್ಚರ್ಯ ಆಯ್ತು. ನೂರಾರು ಮಾಸ್ ಕಾರ್ಡ್ ನೋಡಿದ್ದೆ, ಹುಡುಗರು ಬರೋದು ನೋಡಿ ಆಶ್ಚರ್ಯ ಆಗಿಬಿಡುತ್ತೆ ಮಾಸ್ ಕಾರ್ಡ್ ನೋಡಿಬಿಟ್ಟು. ಆಮೇಲೆ ಅಗ್ರಿಗೇಟು, ಅಗ್ರಿಗೇಟ್ ಒಂದು ಮೇಲೊಂದು, ಟೋಟಲ್ಲೇ ಬೇರೆ, ಒಳಗಿನ ಮಾರ್ಕ್ಸೇ ಬೇರೆ. ಇಂತ ಹುಚ್ಚಾಪಟ್ಟೆ ಆಗ್ತಾ ಇರುತ್ತೆ. ಕೇಳಿದ್ರೆ ತುಂಬಾ ಜನ ಆಗುತ್ತೆ ಅವ್ಯವಸ್ಥೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ಬಿಡ್ತಾರೆ. ಅದೆಲ್ಲ ಮಾಡ್ಕೊಂಡ್ಬಿಟ್ರೆ ಪರವಾಗಿಲ್ಲ ಬಿಡಿ, ಗಮನಕ್ಕೆ ತಂದ್ರೆ ಸರಿ ಮಾಡಿಬಿಡ್ತೀವಿ, ಫೀಸ್ ಕೊಡಬೇಕಷ್ಟೇ. ಅದಕ್ಕೆ ಅವ್ಯವಸ್ಥೆ ಬೇರೆ ಉಂಟು, ಏನೋ ಅದಕ್ಕೆ ಅವ್ಯವಸ್ಥೆಗಳು ತುಂಬಾ ಉಂಟು. ಭಗವಂತನ ಸರ್ಕಾರದಲ್ಲಿ ಒಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಜ್ಞಾನವನ್ನು ಹೊಂದಬೇಕಾದ್ರೆ ಕರ್ಮಾಚರಣೆ ಮಾಡಿದವರು, ಕರ್ಮಯೋಗ ಮಾಡಿದವರೇ ಹೌದು. ಆದರೆ ಯಾವುದೋ ಕರ್ಮ ಮಾಡ್ಲಿಕ್ಕೆ ಮಾತ್ರ ಹೋಗಬೇಡ. ಗಹನಾ ಕರ್ಮನೋ ಗತಿ, ಕರ್ಮದ ಸ್ಥಿತಿ ತಿಳ್ಕೊಳ್ಳೋದು ಭಾರಿ ಕಷ್ಟ. ಕಿಂಕರ್ಮ ಕಿಮಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಕರ್ಮ ಯಾವುದು, ಅಕರ್ಮ ಯಾವುದು, ವಿಕರ್ಮ ಯಾವುದು ಅನ್ನೋ ತೀರ್ಮಾನ ಮಾಡೋದಕ್ಕೆ ಗೊಂದಲಕ್ಕೊಳಗಾಗ್ತಾರೆ. ಅಷ್ಟು ಸುಲಭ ಅಲ್ಲ ಕರ್ಮದ ವ್ಯವಸ್ಥೆ. ನಿನ್ನೆ ಅದಕ್ಕೆ ಕಥೆ ನೋಡಿದ್ದು, ಅರ್ಜುನ ಧರ್ಮರಾಜರ ಕಥೆಯಲ್ಲಿ ಎಂತೆಂಥ ಗೊಂದಲ ಬಂದು ಹೋಗಿತ್ತು. ಅವರೆಲ್ಲ ದೊಡ್ಡ ದೊಡ್ಡ ಸಮಯ ಅರ್ಜುನ ಇಂದ್ರಾವತಾರ, ಧರ್ಮರಾಜ ಹೆಸರು ಹೇಳಿ ಕೇಳಿ ಧರ್ಮರಾಜ, ಪಾಪ ಯಮಧರ್ಮ, ಜಗತ್ತಿನ ಜನಗಳ ಪಾಪ ಪುಣ್ಯದ ಲೆಕ್ಕವನ್ನು ಇಡತಕ್ಕಂಥ ವ್ಯಕ್ತಿ, ಆತನೇ ಗೊಂದಲಕ್ಕೊಳಗಾಗಿಬಿಟ್ಟ. ಅದು ಏನ್ ತೋರಿಸುತ್ತಿದ್ರು, ಕವಯೋಪಿ ಅತ್ರ ಮೋಹಿತಾಹ, ಜ್ಞಾನಿಗಳು ಇದಕ್ಕೆ ಗೊಂದಲಕ್ಕೊಳಗಾಗ್ತಾರೆ. ಆದರೆ ಸರಿಯಾಗಿ ತಿಳ್ಕೊಳ್ಬೇಕು ಕಷ್ಟ ಅಂತ, ಅಷ್ಟನೇ ಉತ್ತರ ಇಲ್ಲ ಅಂತ ಅದಕ್ಕೆ ಅರ್ಥ ಅಲ್ಲ, ತಿಳ್ಕೊಳ್ಳೋದು ಕಷ್ಟ ಅಂತ ಅರ್ಥ. ಆದ್ರಿಂದ ಯಾಂತ್ರಿಕವಾಗಿ ಮಾಡಕ್ಕೆ ಹೋಗಬೇಡಿ, ಅರ್ಥ ಮಾಡಿಕೊಂಡು ಮಾಡಿ ಅಂತ ಹೇಳೋದೇ ಅದರ ನಿಜವಾದ ಹಿರಿಮೆ. ಅಂತ ಗೊಂದಲಕ್ಕೆ ಪರಿಹಾರ ಯಾರು ಕೊಡಬೇಕು? ನಾನು ಕೊಡ್ತೇನೆ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ನಿನಗೆ ಕರ್ಮದ ಸ್ವರೂಪವನ್ನು ಹೇಳ್ತೇನೆ ಕೇಳು ಅರ್ಜುನ. ನೀನು ಅಶುಭಾತ್ ಮೋಕ್ಷಸೆ, ಸರಿಯಾದ ಕರ್ಮಾಚರಣೆ ಮಾಡಿದರೆ ಅಮಂಗಳ ಆಗಲೇಬಾರದು ಅಂತ ಹೇಳಿದ್ದಾರೆ. ಸರಿಯಾದ ಕರ್ಮಾಚರಣೆ ಮಾಡಿದರೆ ಅಮಂಗಳ ಆಗಲೇಬಾರದು, ಅದು ಭಾರಿ ವಿಶೇಷ. ಅಷ್ಟು ಶ್ರದ್ಧೆ ಇರಬೇಕು ನಮ್ಗೆ, ಒಳ್ಳೆಯದಾಗೇ ಆಗುತ್ತೆ, ದೇವರ ನಮ್ಮ ಕೈ ಬಿಡೋದೇ ಇಲ್ಲ, ವಿಶ್ವಾಸ ನಮಗಿರಬೇಕು. ಅದಕ್ಕೆ ಶ್ರದ್ಧಾಹಿ ಪರಮಾಗತಿ ಅಂತ ಕರೆದಿದ್ದು. ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ಬರೆದಿದ್ದಾರೆ, ರಿಸಲ್ಟ್ ಫೇಲ್ ಅಂತ ಬಂತು, ಅವನು ಗಾಬರಿ ಆಗೋದಿಲ್ಲ. ಎಲ್ಲ ತಪ್ಪಾಗಿದೆ ಅಷ್ಟೇ, ರಿವ್ಯಾಲ್ಯೂಷನ್ ಹಾಕಿ ನೋಡಿ ಅಂತ ಕೇಳ್ತಾರೆ. ಫುಲ್ ಗ್ಯಾರಂಟಿ ಅವರಿಗೆ, ನಾನು ಸರಿಯಾಗಿ ಬರೆದಿದ್ದೇನೆ, ಈ ವಿಶ್ವಾಸ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಮಾಡಿದವನಿಗೆ ತಪ್ಪಲ ಬರಕ್ಕೆ ಸಾಧ್ಯವೇ ಇಲ್ಲ. ನಿಜವಾದ ಅರ್ಥದಲ್ಲಿ ದೊಡ್ಡ ಮಾತಿದ್ದು ಬಂತು. ಅದಕ್ಕೋಸ್ಕರವಾಗಿ ಎಷ್ಟು ಓದಿದ್ರು ಸಂಶಯ ಬರುತ್ತೋ ಅಂದ್ರೆ ಬಂದೇ ಬರುತ್ತೆ. ಅದಕ್ಕೆ ದೊಡ್ಡ ದೃಷ್ಟಾಂತ ಆಚಾರ್ಯರ ಕಾಲ, ಮಧ್ವಾಚಾರ್ಯರ ಕಾಲ. ಅವರು ಬದರಿಯಿಂದ ವಾಪಸ್ ಬರ್ತಾ ಇರ್ತಾರೆ, ಬದರಿಯಿಂದ ವಾಪಸ್ ಬರ್ತಾ ಇರ್ತಾರೆ. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ, ಜಗತ್ತೆಲ್ಲ ಕಾಯ್ತಾ ಇತ್ತು. ಬ್ರಹ್ಮಸೂತ್ರಗಳಿಗೆ ವೇದವ್ಯಾಸರ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಭಾಷ್ಯ ನಮಗೆ ಬೇಕು ಅಂತ ಜನಗಳು ಕಾಯ್ತಾನೆ ಇದ್ರು. ಆಚಾರ್ಯರು ಅದನ್ನು ಬರೆದರು, ವೇದವ್ಯಾಸರ ಅಪ್ಪಣೆಯಿಂದನೇ ಬರೆದರು. ಬರ್ತಾ ಬರ್ತಾ ಗೋದಾವರಿ ತೀರಕ್ಕೆ ಬಂದರು. ದೊಡ್ಡ ವಿದ್ವಾಂಸರ ಸಭೆ ಅದು, ದೊಡ್ಡ ಹಿಂದಿನ ಕಾಲಕ್ಕೆ ವಿದ್ವಾಂಸರ ಸಭೆಗಳು ಅಂತ. ಕ್ರಿಕೆಟ್ ಮ್ಯಾಚ್ ಏನೋ ಅಲ್ಲ, ಅದ್ರ ಮುಂದೆ ಯಾರಿಗೆ ಜನ ಸೇರ್ತಾ ಇತ್ತು? ಪ್ರತಿ ಮ್ಯಾಚ್ ಜನ ಸೇರ್ತಾರಷ್ಟೇ. ವಿದ್ವಾಂಸರ ಸಭೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಏನು ಗೊತ್ತೈ, ಬರೀ ಆ ಬಾಲ್ ಹೊಡೆದ ಅಷ್ಟೇ ಅಲ್ಲ, ಏನ್ ಹೇಳಿದ, ಜೀವನಕ್ಕೆ ಬೆಳಕು ಚೆಲ್ತಕ್ಕಂಥ ಮಾತುಗಳು. ವಿದ್ವಾಂಸರ ವಾಕ್ಯಾರ್ಥ ನೋಡೋದೇ ಭಾರಿ ದೊಡ್ಡ ಆಶ್ಚರ್ಯ. ಅದು ಬಂದು ಇವತ್ತು ಕ್ರಿಕೆಟ್ ಆಡಕ್ಕೆ ಬರೋದಿಲ್ಲ, ಹೇಗೆ ನೋಡ್ತಿರ್ತಾನೆ ನೋಡಿ, ಅವನು ಆಡಕ್ಕೆ ಬರೋದಿಲ್ಲ ನೋಡ್ತಾನೆ ಇಲ್ಲೋ, ಕಣ್ಣನ್ನು ಮುದುಕರು ನೋಡ್ತಿರ್ತಾರೆ, ಇದು ತಮಾಷೆ. ಕೋಲ್ ಎತ್ತಕ್ಕೆ ಬರೋದಿಲ್ಲ, ಕ್ರಿಕೆಟ್ ಮ್ಯಾಟ್ ನೋಡ್ದಾ ಹಾಕುತ್ತಿರ್ತಾರೆ, ಏನು ಆಶ್ಚರ್ಯ ಇದೆ. ಅದಕ್ಕೆ ವಿದ್ವಾಂಸರ ವಾಕ್ಯಾರ್ಥ ಏನು ಬರೋದಿಲ್ಲ ನೋಡಬಹುದು ಅಂತ ನೋಡಿ, ಅವ್ರು ನೋಡ್ತಾರಲ್ಲ ಮತ್ತೆ ಹೇಗಿದ್ರೆ. ಅದಕ್ಕೆ ಹೇಳಿದ್ನಲ್ಲ, ಯಾರೋ ಒಬ್ರು ಹೇಳ್ತಿದ್ರು, ನಮ್ಮ ಅಜ್ಜಿ 90 ವರ್ಷ, ಯಾವ ಎಚ್ಚರಣೆ ಇರೋದಿಲ್ಲ ಪಾಪ, ಯಾವಾಗಲೂ ಎಚ್ಚರ ಆಗುತ್ತೆ. ಎಚ್ಚರ ಆದ ಕೇಳೋದು ಒಂದೇ ಮಾತು, ಸ್ಕೋರ್ ಎಷ್ಟು, ಇಷ್ಟೇ ಆಗಿ ಕೇಳ್ತಾರೆ. ಇಂಥ ಹುಚ್ಚು ಇನ್ನೂ ಸ್ಕೋರ್ ಬಿಟ್ಟಿಲ್ಲ, ಹುಚ್ಚು ಬಿಟ್ಟಿಲ್ಲ ಅಂದಮೇಲೆ ಇವತ್ತು ನಮ್ಗೆ ಜ್ಞಾನ ಆಗಿರಬೇಕು. ಇವತ್ತು ತತ್ವ ಯಾವುದು, ಎಚ್ಚರ ಆದಾಗಲ್ಲ ತತ್ವ ಯಾವುದು, ಆ ಕೇಳೋ ದೃಷ್ಟಿ ನಮಗೆ ಬಂತು ಅಂದ್ರೆ ಎಚ್ಚರದಲ್ಲಿದ್ದೇವೆ ಅಂತ ಅರ್ಥನ. ಹೌದು, ಅಂಥ ಗಲಾಟೆಯಲ್ಲೂ ಕೂಡ ಅದರ ಮೇಲೆ ಗಮನ ಇದೆ ನೋಡಿದ್ರ, ಆ ಥರ ದೇವರ ಮೇಲೆ ಗಮನ ಇರಬೇಕು. ಸ್ಮರ್ತವ್ಯಃ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನಜಾತುಚಿತ್, ಸರ್ವೇ ವಿಧಿ ನಿಷೇಧಾಶ್ಯುಹು, ಏತಯೋರೇವ ಕಿಂಕಾರಾಹ. ಭಗವಂತನನ್ನ ಯಾವ ಕಾಲಕ್ಕೂ ಮರೆಯಬೇಡಿ, ಮರೆತರೆ ಅದಕ್ಕಿಂತ ದೊಡ್ಡ ಅಪಾಯನೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರಿಗೆ. ದೊಡ್ಡ ಸಭೆಯಂತೆ ಸಭೆಯೊಳಗೆ, ಅಂತ ಸಭೆಯಲ್ಲಿ ದೊಡ್ಡ ಅಧ್ಯಕ್ಷ ಆಗೋ ವ್ಯಕ್ತಿ ಕೂತಿದ್ದ, ಶೋಭನ ಭಟ್ಟ ಅಂತ ಅವ್ರ ಹೆಸರು, ಶೋಭನ ಭಟ್ಟ ಅಂತ ಹೆಸರು. ಅಲ್ಲಿ 14 ಮಣೆಗಳನ್ನು ಹಾಕಿದ್ರಂತೆ, 14 ಮಣೆಗಳು ಅಂತ ದೊಡ್ಡ ಪೀಠಗಳು. ಆ ಪೀಠದ ಕೊಡುಗೆ ಎಲಿಜಿಬಿಲಿಟಿ ಏನು ಗೊತ್ತೇನು, ಬಿಡದಲ್ಲಿ ಕೊಡಬೇಕಾದ್ರೆ ಅರ್ಹತೆ ಏನು ಗೊತ್ತಾ? 14 ಶಾಸ್ತ್ರಗಳಲ್ಲಿ ಯಾರಿಗೆ ಅರ್ಹತೆ ಇದೆ ಅದೇನು ಟೋಟಲ್ ಕಮೆಂಟ್, ಜಸ್ಟ್ ಲಿಸ್ಟ್ ಕೊಟ್ಟಿರೋದಲ್ಲ, ಕಂಟೆಂಟ್ಸ್ ಇಂಡೆಕ್ಸ್ ಕೊಡೋದಲ್ಲ, ಅದರಲ್ಲಿ ಟೋಟಲ್ ಕಮೆಂಟ್ ಇರಬೇಕು. ಅಂಥವ್ರು ಮಾತ್ರ ಅಲ್ಲಿ ಕೊಡ್ಬೇಕು. ಆ ಕಾಲದ ವಿದ್ವಾಂಸರು ತುಂಬಿ ಹೋಗಿದ್ದ ಕಾಲ, ಆದ್ರೆ ಕೂಡಬೇಕಾದ ಇಂಥ ದೊಡ್ಡ ವಿದ್ವಾಂಸನಾಗಿರಬೇಕು. 14 ಮಣೆ ಅಂತದ್ದು ಹಾಕಿದ್ರೆ ಒಬ್ಬರು ಒಂದು ದೊಡ್ಡ ಮನೆಯಲ್ಲಿ ಕೂತಿದ್ರು, ಉಳಿದ 13 ಖಾಲಿ ಇದ್ವು ಅಂತ ಲೆಕ್ಕ ಹಾಕಿ ಎಂಥ ವಿದ್ವಾಂಸರು ಕೂತಿದ್ರು, ಉಳಿದ 13 ಕೂಡ ಅರ್ಹತೆ ಇದ್ದಿಲ್ವಂತೆ. ಅಂತಹ ಪಂಡಿತರಲ್ಲಿ ಕೂಡ A+ ಅಂತ A++ ಹಾಕಿದ್ರೆ ಎಷ್ಟೋ ಅಂತಹ ಪಂಡಿತರು ಕೂತಿದ್ದಾರೆ. ಮಧ್ವಾಚಾರ್ಯ ಅಲ್ಲಿಗೆ ಬಂದರು, ಅವರೇ ಅಧ್ಯಕ್ಷರು, ಶೋಭನಾ ಭಟ್ರು ಅಧ್ಯಕ್ಷರು. ಅವರು ಯಾವ ಮತಕ್ಕೂ ಸೇರಿದವರಲ್ಲ, ಅದೇ ತಿರುಗಿ ಗೊತ್ತಿಲ್ಲ. ಅದು ಯಾವ ಮತಕ್ಕೂ ಸೇರಿದ ತಾರ್ಕಿಕ ಶಿಖಾಮಣಿ ಅಂತ ಕರೀತಾರೆ ಸುಮಧ್ವ, ದೊಡ್ಡ ವಿದ್ವಾಂಸರು, ತರ್ಕ ವಿದ್ವಾಂಸರು, ಎಲ್ಲ ಮತ ಗೊತ್ತಿತ್ತು ಅವರಿಗೆ. ಇದು ಆಶ್ಚರ್ಯ. ಷಡ್ದರ್ಶನಿ ವಲ್ಲಭರು, ಸಕಲ ಶಾಸ್ತ್ರದಲ್ಲಿ ಪಾಂಡಿತ್ಯ, ಆದ್ರೆ ಯಾವ ಮತ ಅನುಸರಣೆ ಮಾಡಿದ್ದಿಲ್ಲ ಅವರು. ಯಾರಿಗೆ ಕನ್ವಿನ್ಸ್ ಆಗಿದ್ದಿಲ್ಲ, ಯಾವುದು ಕನ್ವಿನ್ಸ್ ಆಗಿದ್ದಿಲ್ಲ ಅವರಿಗೆ. ದೊಡ್ಡ ವಿದ್ವಾಂಸರಾದವರು ಬಂದು ಕೂತರಲ್ಲಿಗೆ ಕೂತಿದ್ರು. ಆಚಾರ್ಯರಲ್ಲಿಗೆ ಬಂದರು. ಆಚಾರ್ಯ ಬಗ್ಗೆ ತುಂಬಾ ಜನಕ್ಕೆ ಭಾರಿ ಗೊತ್ತಿತ್ತು. ಪೂರ್ಣ ಪ್ರಜ್ಞರು ಅಂದ್ರೆ ಆಯನ ಕಾಲ ದೊಡ್ಡ ಸವಾಲಾಗಿದ್ದವರು. ಏನು ಕೇಳಿದ್ರು ಹೇಳ್ತಾರೆ, ಇವತ್ತು ಯಾರು ಸಿಗ್ತಾರೆ ಯೋಚನೆ ಮಾಡಿ, ಏನು ಕೇಳಿದ್ರು ಹೇಳ್ತಾರೆ, ಎಷ್ಟು ಜನ ಕೇಳಿದ್ರು ಹೇಳ್ತಾರೆ, ಯಾವಾಗ ಕೇಳಿದ್ರು ಹೇಳ್ತಾರೆ, ಅವ್ರು ಕೇಳಿದ್ದು ಕೂತ್ರಕೊಳ್ಳಿಕ್ಕೆ ಯಾರಿಗೂ ಬರೋದಿಲ್ಲ ಹಾಗೆ ಹೇಳ್ತಾರೆ, ಮತ್ತೆ ಅದು ಬೇರೆ ಜೊತೆ. ಈ ರೀತಿಯಾದ ವಿಶ್ವ ದಾಖಲೆಯ ವಿದ್ವಾಂಸರನ್ನ ಕಂಡಿದ್ದು ಆ ಕಾಲ. ಆ ಕಾಲ ನಭೂತೋರ ಭವಿಷ್ಯ. ಅಂತ ವಿದ್ವಾಂಸರನ್ನು ಏನಕ್ಕೆ ರಾಯರ ಬಗ್ಗೆ ಕೇಳ್ತೇವರು, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ರಾಯರು ದೊಡ್ಡ ವಿದ್ವಾಂಸರು ಅಂತವ್ರು ಹೇಳ್ತಾರೆ, ಆಚಾರ್ಯ ಮಧ್ವರ ಮುಂದೆ ಅವರ ಪಾದ ಧೂಳಿಗೆ ನಾನು ಸಾಟಿಯಲ್ಲ ಅಂತ ಹೇಳಿದ್ದಾರೆ. ಇಂಥ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಹಂಚಿಕೊಂಡು ಅವ್ರು ಹೇಳ್ತಾರೆ, ಆಚಾರ್ಯವಿಂದ ನಾನು ಏನೇನೂ ಅಲ್ಲ, ಅವರು ದೊಡ್ಡ ಸಮುದ್ರವಾದ ನಾನು ಸಣ್ಣ ಹನಿ ಮಾತ್ರ ಅಂತ ಹೇಳಿದ್ದಾರೆ. ಇಂಥ ಮಹಾ ದೊಡ್ಡ ವಿದ್ವಾಂಸರು ಮಧ್ವಾಚಾರ್ಯರ ಹೆಸರು ಕೇಳಿದ್ರಲ್ಲ ಜನಗಳು, ನೋಡಿದ ತಕ್ಷಣ ಎಲ್ಲರೂ ಭಾರಿ ಕುತೂಹಲದಿಂದ ಅವರು ಸೇರಿ ಕುತೂಹಲದಿಂದ. ಮಧ್ವಾಚಾರ್ಯ ಎರಡು ಕುತೂಹಲ ಬರುತ್ತೆ ಜನಗಳಿಗೆ, ಒಂದು ವಿದ್ವತ್ತು, ಇನ್ನೊಂದು ಅವರ ಆಕೃತಿ. ಅತ್ಯಂತ ಭವ್ಯವಾದಂತಹ ದೇಹ ಅವರು, ಸಕಲ ಸಲ್ಲಕ್ಷಣೋಪೇತವಾದಂತಹ ದೇಹ, ಸೂರ್ಯಪ್ರಕಾಶದಂತಹ ವರ್ಚಸ್ಸು. ನೋಡ್ತಿದ್ದಕ್ಕೆ ಜನಗಳು ಆಶ್ಚರ್ಯ ಪಡ್ತಾ ಇದ್ರು. ಹೇಳ್ತಾರೆ, ಸುಸ್ಮಿತೇಂದು ಮರವಿಂದ ಲೋಚನ ವೀತಭೂಷಮಿ ವಿಶ್ವಭೂಷಣಂ, ಸುಸ್ಮಿತೇಂದು ಮರವಿಂದ ಲೋಚನಂ ಸ್ವರ್ಣವರ್ಣ ಮತಿಭದ್ರ ಭಾಷಣಂ. ಸ್ವರ್ಣವರ್ಣಂ ಚಿನ್ನದ ಮೈವಣ್ಣ, ಅತಿಭದ್ರ ಭಾಷಣಂ ಮಾತು ಮಾತು ಅಂದರೆ ಚೊಕ್ಕ ಚಿನ್ನ, ಜೊತೆಗೆ ವಿಶ್ವಮಂಗಲಕರವಾದ ವ್ಯಕ್ತಿ. ವೀತಭೂಷೋಪಿ ವಿಶ್ವಭೂಷಣಂ, ಅವರು ಯಾವ ಅಲಂಕಾರ, ಸನ್ಯಾಸಿಗಳು ಯಾವ ಅಲಂಕಾರ ಹಾಕೊಂಡಿರ್ಬೇಕು, ಏನು ಅಲಂಕಾರನೇ ಇಲ್ಲ, ಅವರೇ ದೊಡ್ಡ ಅಲಂಕಾರ ಆಗಿದ್ರೆ, ಅವ್ರು ಯಾವ ಅಲಂಕಾರನೇ ಇಲ್ಲ, ವಿಶ್ವಭೂಷಣಂ. ಅವ್ರು ನೋಡಿದ ತಕ್ಷಣ ಜನಗಳು ಕೇಳಿದವರೆಲ್ಲ ಹಬ್ಬ ಅಂತ ಆಶ್ಚರ್ಯಪಟ್ಟರು. ಆಚಾರ್ಯರು ಬಂದ್ರೆ ಅಲ್ಲಿಗೆ, ಯಾವ ಮನೆಯಲ್ಲಿ ಆಚಾರ ಕೊಡ್ಲಿಕ್ಕೆ ಹೋಗಲಿಲ್ಲ, ಎಲ್ಲೂ ಕೊಡ್ಲಿಲ್ಲ. ಯಾಕಂದ್ರೆ ವಿದ್ವತ್ ಸಭೆ ಅದು, ಒಂದು ಅವರೇ ಮಾಡಿಕೊಂಡ ವ್ಯವಸ್ಥೆ, ಅದನ್ನು ಫಾಲೋ ಮಾಡಿದ್ರು. ತಮ್ಮದೇ ಜಾಗ ಬೇರೆ ಕೂತು ಬಿಟ್ಟು ಬಾಕಿ ಅರ್ಥ ಶುರುವಾಯಿತು. ಆಚಾರ್ಯ ಬಗ್ಗೆ ತುಂಬಾ ಕೇಳಿದ್ದೇವೆ, ನಾವು ಪ್ರಶ್ನೆ ಕೇಳ್ತೇವೆ ಆಚಾರ್ಯರಿಗೆ, ಅವಶ್ಯ ಕೇಳಿ. ಲಿಮಿಟ್ ಹಾಕೋತಾರೆ ಸಾವಿರ, ಇದ್ರ ಆಚೆ ಲಿಮಿಟ್ಟೇ ಇಲ್ಲ. ಯಾರು ಏನು ಬೇಕಾದ್ರೆ ಎಷ್ಟು, ಯಾರು ಎಷ್ಟು ಬೇಕಾದ್ರೂ ಕೇಳ್ಬೋದು. ಎಷ್ಟು ಬೇಕಾದ್ರೆ ಬೌಲರ್ಸು ನೆಕ್ಸ್ಟ್ ಓವರ್ ಬೌಲ್ ಮಾಡಾಗಿಲ್ಲ, ಮತ್ತೆ ಒಂದು ಗ್ಯಾಪ್ ಬೇಕವನಿ ಪಾಪ. 10 ಆದ್ರೆ ಮತ್ತೆ ಮಾಡಾಗಿಲ್ಲ ಲಿಮಿಟೆಡ್ ಮ್ಯಾಚ್ನಲ್ಲಿ. ಇಲ್ಲಿ ಆಚಾರ ಬಂದು ಯಾವುದಿಲ್ಲ, ಯಾರು ಎಚ್ಚರ ಬೇಕಾದ್ರೆ ಕೇಳಿ, ಕಂಟಿನ್ಯೂಸ್ ಆಗಿ ಕೇಳಿ, ಯಾವ ಶಾಸ್ತ್ರ ಬೇಕಾದ್ರೂ ಕೇಳಿ, ಎಲ್ಲರೂ ಒಟ್ಟಿಗೆ ಬೇಕಾದ್ರೂ ಕೇಳಿ. ಆಚಾರರು ಶತಾವಧಾನಿ ಅಷ್ಟಾವಧಾನಿಗಳಲ್ಲ, ಅನಂತಾವಧಾನಿಗಳು. ಯಾರು ಏನು ಪ್ರಶ್ನೆ ಕೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಆನ್ಸರ್ ಅದು, ಒನ್ ಬೈ ಒನ್ ಕೇಳಿ ಅಲ್ಲ, ಮತ್ತೆ ಒಟ್ಟಿಗೆ ಬೇಕಾದ್ರೆ ಕೇಳ್ಕೊಳ್ಳಿ, ಆಗೋಯ್ತು. ಅವಧಾನ ಅಷ್ಟಾವಧಾನ ಅದೇ ಅವಧಾನ ಅಂದ್ರೆ ಹಾಗೆ ಒಟ್ಟಿಗೆ ಕೇಳಿ, ಒಟ್ಟಿಗೆ ಸೆಲೆಕ್ಟೆಡ್ ಆನ್ಸರ್. ನೀವು ಇದು ಕೇಳಿದ್ರೆ ಕೇಳಿದ್ರೆ ಉತ್ತರ 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 ಹೇಳ್ತಾ ಹೋಗ್ತಿರು, ಹಾಗೆ ಒಟ್ಟಿಗೆ ಕೊಟ್ಬಿಟ್ಟು ಒಟ್ಟಿಗೆ ಹೇಳೋದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಂಥ ಮೇಷ್ಟ್ರಿಗೆ ಸ್ಟೂಡೆಂಟ್ ಲಿಸ್ಟ್ ಅನ್ಪಿರೋದಲ್ಲ, ವಿದ್ವಾ ವಿದ್ಯೆ ಬಿಟ್ಟು ಬಿಡಿ, ಅವನು 18 ಪ್ರಾಕ್ಸಿಡೋ ಸುಮ್ಮನೆ ಎಷ್ಟು ಅಂತ ಹಾಕೋದಿರ್ತಾರೆ, ಆ ಸ್ಥಿತಿಯಲ್ಲಿ ಆಗಿರ್ತೇವೆ. ಆದ್ರೆ ಎಂಥ ವಿದ್ವಾಂಸರ ಆಚಾರ್ಯರು, ಎಲ್ಲ ಕೇಳ್ತಾ ಇದ್ದಾರೆ, ಆಚಾರ ಉತ್ತರ ಕೊಡ್ತಾನೆ ಇದ್ದಾರೆ, ಅವ್ರ ಪ್ರಶ್ನೆ ಒಂದು ಉತ್ತರ ತಯಾರಾಗಲೇ. ಅವ್ರು ಪಂಡಿತರು ಸಾಮಾನ್ಯರಲ್ಲ, ಮತ್ತೆ ದೊಡ್ಡ ದೊಡ್ಡ ವಿದ್ವಾಂಸರು. ಅವ್ರ ಪ್ರಶ್ನೆಗೆ ಆಚಾರ ಚಕ ಚಕ ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಎಂಥ ಪ್ರಶ್ನೆ ಕೇಳಬೇಕಾರೆ ಹೇಳಿ ನೋಡೋಣಂತೆ. ಎಕ್ಸ್ಪರ್ಟ್ ಜಾತಿ ಕಿಟ್ಟಿರ್ತಾರೆ, ಎಲ್ಲಿ ತಪ್ಪು ಹೋದ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ತಮಗೆ ಡೌಟ್ ಇರೋ ಜಾಗ ಇರುತ್ತೆ ಕೆಲವರಿ, ವಿದ್ವಾಂಸರಿಗೆ ಭಾರಿ ಡೌಟ್ ಇರುತ್ತೆ, ಅನೇಕರಿಗೆ ಗೊತ್ತಿಲ್ಲ, ಕೇಳೋದು ಸಂಕೋಚ ಪಡ್ತಾರೆ ಅಷ್ಟೇ, ಇಲ್ಲಿ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರ ಅಂತ ಹೊರತು ಅವ್ರು ಬೇಕಾದ ಡೌಟ್ ಇರುತ್ತೆ ಅವರಿಗೆ. ಇಂಥವ್ರು ಸಿಕ್ಬಿಟ್ರಲ್ಲ, ಹುಚ್ಚಾಬಟ್ಟೆ ಪ್ರಶ್ನೆ ಕೇಳ್ತಿದ್ದಾರೆ, ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ ಕೇಳ್ತಾ ಇದ್ದಾರೆ. ಧರ್ಮಶಾಸ್ತ್ರ ಬೇಕಾ? 18 ಶಾಖೆ ವೇದಗಳ ಪಂಡಿತರು ಕೂತಿದ್ರಂತೆ. 18 ಶಾಖೆ ವೇದಗಳೇ ಇಲ್ಲ, ಎಲ್ಲ ಲುಪ್ತ ಆಗಿರೋ ಕಾಲ ಇದು. 100 ಎಷ್ಟೋ ಶಾಸ್ತ್ರಗಳ ಹೆಸರು ಜನಕ್ಕೆ ಗೊತ್ತಿಲ್ಲದಷ್ಟು ಮುಚ್ಚೋಗಿಬಿಟ್ಟಿದೆ. ಆ ಬಗ್ಗೆ ಕೇಳ್ತಾ ಇದ್ದ ಸಕಸರಸರ ಉತ್ತರ ಕೊಡ್ತಾ ಇದ್ದಾರೆ ಆಚಾರ್ಯರು. ಅದನ್ನೆಲ್ಲ ಕೇಳಿ ಪರಮಾಶ್ಚರ್ಯ ಪಡ್ತಿದ್ರು ಜನಗಳು, ಎಲ್ಲ ಸೋಲರೇನೆ. ಆಚಾರ್ಯ ಕೇಳಿದ್ರೆ ಒಬ್ಬರು ಕೇಳಿದ ಪ್ರಶ್ನೆ ಅಷ್ಟರೂ ಸೇರಿ ಉತ್ತರ ಕೊಡಲಿಕ್ಕೆ ಬರ್ತಿದ್ದಿಲ್ಲ, ಎಲ್ಲರ ಪ್ರಶ್ನೆಗೆ ಒಬ್ಬರದೇ ಉತ್ತರ, ಖಚಿತವಾದ ಉತ್ತರ, ಬಿಯಾಂಡ್ ಆಂಬಿಗ್ಯುಟಿ ಅಂತ ಹೇಳ್ತೇವಲ್ಲ ಹಾಕಿ. ಆಗ ಅದನ್ನೆಲ್ಲ ನೋಡ್ತಿದ್ದಾರೆ ವಿದ್ವಾಂಸರಿಗೆ ಭಾರಿ ಆಶ್ಚರ್ಯ. ಏನು ಗೊತ್ತಾ, ಅವರಿಗೆ ಸೋತ ದುಃಖ ಅಲ್ಲ, ಎಂಥ ವಿದ್ವಾಂಸರು ಕಂಡಿವೆ ಅಂತ ಆಶ್ಚರ್ಯ ಅವರಿಗೆ. ಸೋತ ದುಃಖಕ್ಕೆ ಅಲ್ಲಿ ಹೇಳ್ತಾರೆ ಬೆಟರ್ ಟೀಮಿ ಸೋಲೋದು ಒಳ್ಳೇದು ಅಂತ ಹೇಳಿಬಿಟ್ಟು, ಬೆಟರ್ ಟೀಮಿ ಸೋತ್ರ ಅವಮಾನ ಆಗೋದಿಲ್ವಂತ. ಯಾಕೆ ಗೊತ್ತಾ? ಬೇದೆ ಡಿಸರ್ಡ್ ಇಟ್ಟು ಅಂತ ಹೇಳಿಬಿಡ್ತಾರೆ. ಆಚಾರ್ಯ ಅಂತ ವಿದ್ವಾಂಸರು ಕಂಡಾಗ ಸೋತ್ರಿಯಿಂದ ಸಂಕೋಚ ಆಗಲಿಲ್ಲ ಅವರಿಗೆ. ಆದ್ರಿಂದ ವಿದ್ವಾಂಸ ಇದ್ದಾರಲ್ಲ ಅಂತ ಆಶ್ಚರ್ಯವಾಯ್ತು ಅಷ್ಟೇ. ಕೊನೆಗೆ ಇವರು ಸರದಿ ಬಂತು, ಅಧ್ಯಕ್ಷ ಶೋಭರು ಭಟ್ರ ಸರದಿ ಬಂತು. ಈಗ ಅವ್ರು ಮಾತಾಡಬೇಕು, ನೀವು ಮಾತಾಡಿ. ಅವ್ರು ಕೇಳಿದ್ರಂತೆ, ಪ್ರಶ್ನೆ ಕೇಳಿದ್ರೆ ಅವರೆಲ್ಲ ನೋಡಿದ್ರೆ ಆಗಲೇ ಅರ್ಥ ಆಗಿತ್ತು ಅವರಿಗೆ ಆಗಲೇನೆ. ಅವ್ರ ಬಗ್ಗೆ ಜನಕ್ಕೆ ಭಾರಿ ಕಾನ್ಫಿಡೆನ್ಸ್ ಇತ್ತು. ಆ ಮನೆ ಮೇಲೆ ಒಬ್ಬರೇ ಕೂತಿದ್ದಾರೆ, ನಮಗೆ ಎಂಥ ಸಾಮರ್ಥ್ಯ ಇರಬೇಕು ಅವರಿಗೆ. ಮಧ್ವಾಚಾರ್ಯ ಏನೋ ಸ್ವಲ್ಪ ಅಟ್ಲೀಸ್ಟ್ ಅವ್ರು ಸಬ್ಬಿ ಮಾಡಬಹುದು ಅಂತ ಯೋಚನೆ ಇತ್ತು. ಪಾಪ ನೀವು ಕೇಳಿ ಎಂದರು. ಶುರು ಮಾಡಿದ್ರಂತೆ, 14 ಶಾಸ್ತ್ರದಲ್ಲೂ ಪ್ರಶ್ನೆ ಕೇಳ್ತಾರೆ ಅವರು. 14 ಶಾಸ್ತ್ರದಲ್ಲೂ ಪ್ರಶ್ನೆ, ಒಂದೇ ಪುಸ್ತಕ ಎಲ್ಲ ಚಾಪ್ಟರ್ ಕೇಳೋಕ್ಕಾಗೋದಿಲ್ಲ. ಎಕ್ಸಾಮ್ನಲ್ಲೂ ಕೂಡ ಆನ್ಸರ್ ಏನೇ ಸಿಕ್ಸ್ ಅಷ್ಟೇ. ಆನ್ಸರ್ ಆಲ್ ಅಂದ್ರೆ ಗೋವಿಂದ, ಆಲು ಗೋವಿಂದ ಆಗುತ್ತೆ ಎಷ್ಟು ಜನಕ್ಕೆ. ಆದರೆ ಎನಿ ಸಿಕ್ಸ್, ಅದರಲ್ಲೂ 35% ಬಂದ್ರೆ ಸಾಕು. ಆಚಾರ್ಯ ಹಾಗಲ್ಲ, ಏನ್ ಬೇಕಾದ್ರೆ ಕೇಳಿ. 14 ಶಾಸ್ತ್ರದಲ್ಲೂ ಪ್ರಶ್ನೆ ಕೇಳಿದ್ರೆ ಚಕ 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 ಉತ್ತರ ಕೊಡ್ತಿದ್ದಾರೆ ಆಚಾರ್ಯರು. ಅವರಿಗೆ ಆಶ್ಚರ್ಯವೇ ಆಶ್ಚರ್ಯ, ಒಂದು ಕಡೆ ಸ್ಟಾಪ್ ಆಗ್ತಾ ಇಲ್ಲ. ಅಂಥ 14 ಶಾಸ್ತ್ರ ಪಾರಂಗತರಾದ ಅವರನ್ನ ಆಚಾರ್ಯರು ತೋರ್ಸಕ್ ಎಷ್ಟು ತೋರಿಸಿದ್ರು ಮತ್ತೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಟೈಮ್ ತಗೊಂಡ್ರೆ ಗೊತ್ತಾ? ಅವರು ಚತುರ್ದಶ ಕ್ಷಣ ಅಂತ ಹೇಳಿದ್ದಾರೆ. 14 ಕ್ಷಣದಲ್ಲಿ ನೋಬೋರು ಎಲ್ಲ ಕತೆ ಮುಗಿಸಿಬಿಟ್ರೆ. ಅವರಿಗೆ ಆಶ್ಚರ್ಯದ ಪರಾಕಾಷ್ಠೆಯನ್ನು ತಲುಪಿಟ್ಬಿಡ್ತಾರೆ. 14 ವಿದ್ಯೆ ಬಂದ ನನ್ನನ್ನ 14 ನಿಮಿಷದಲ್ಲಿ ಸೋಲಿಸಿಬಿಟ್ರಲ್ಲ ಎಂಥ ಆಚಾರ್ಯರು ಅಂತ ಹೇಳಿಬಿಟ್ಟು ಅವರಿಗೆ ಜೀವನದಲ್ಲಿ ಅವತ್ತು ದೊಡ್ಡ ಸೋಲು, ಆದರೆ ಅವತ್ತು ಅತಿ ದೊಡ್ಡ ಗೆಲುವು ಅಂತ ಭಾವಿಸಿಬಿಡ್ತಾರೆ. ಯಾಕೆ ಗೊತ್ತಾ? ನನ್ನ ಜೀವನಕ್ಕೆ ಹೊಸ ಮಾರ್ಗ ಕೊಡತಕ್ಕ ದೊಡ್ಡ ವಿದ್ವಾಂಸ ನೀವು ಸಿಕ್ಕ, ನನಗೆ ಗುರುಗಳು ಸಿಕ್ಕರು ಅಂತ ಆಶ್ಚರ್ಯಪಟ್ಟು ಬಿಡ್ತಾರೆ. ಅವರು ಸೋತೇನು ದುಃಖ ಪಡಲಿಲ್ಲ, ಗುರುಗಳು ಸಿಕ್ಕರಲ್ಲ ನನಗೆ ಅಂತ ಹೇಳಿಬಿಟ್ಟು ಆಚಾರ್ಯರ ಶಿಷ್ಯರಾಗಿ ಬಿಡ್ತಾರೆ. ಅವರ ಭಾಷ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಕೇಳಿದ ಹಿರಿಮೆ ಅವರು, ಮೊಟ್ಟ ಮೊದಲ ಬಾರಿಗೆ ಮಧ್ವ ಭಾಷ್ಯವನ್ನು ಕೇಳಿದ ಹಿರಿಮೆ ಶೋಭನ ಭಟ್ಟರು. ಅವರನ್ನೇ ಆಚಾರ್ಯರು ಮುಂದೆ ಪೀಠ ಕೊಟ್ಟು, ಸನ್ಯಾಸ ಕೊಟ್ಟು, ಪೀಠ ಕೊಟ್ಟು, ಇಡೀ ಘಟ್ಟದ ಮೇಲೆ ಎಲ್ಲಾ ಮಠಗಳಿಗೂ ಕೂಡ ಮೊಟ್ಟ ಮೊದಲ ಪೀಠಾಧಿಪತಿಗಳನ್ನಾಗಿ ಮಾಡ್ತಾರೆ. ಪದ್ಮನಾಭ ತೀರ್ಥರು ಅಂತವರ ಹೆಸರು. ಅವರ ಆರಾಧನೆ ನಿನ್ನೆ ಇವತ್ತು ನಡೆದಿರು ಅಂತ ವಿದ್ವಾಂಸರ ಆರಾಧನೆ ನಿನ್ನೆ ಮಧ್ಯಾರಾಧನೆ, ಇವತ್ತು ಉತ್ತರ ಆರಾಧನೆ. ಇವತ್ತಿನ ಅಕ್ಷೋಭ ತೀರ್ಥರ ಬಗ್ಗೆ ಹೇಳಿದರಲ್ಲ, ಅವರು ಇವರ ಶಿಷ್ಯರ ಶಿಷ್ಯರು. ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು ಹೀಗೆ ಬಂದವು. ಅಂತ ದೊಡ್ಡ ವಿದ್ವಾಂಸರಿದ್ದ ಕಾಲ ಅಂತ ಶೋಭನ ಭಟ್ಟರು. ಅನಂತರ ಎಷ್ಟು ಗ್ರಂಥ ಬರೆದಿದ್ದಾರೆ, ಎಷ್ಟು ಅದ್ಭುತವಾದಂತಹ ರಾಜಕಾರಣದಲ್ಲಿ ಭಾಗವಹಿಸಿದ್ದಾರೆ. ಬೇಲೂರಿನ ಅನೇಕ ವಿಷಯಗಳಲ್ಲಿ ವಾಸ ಮಾಡಿ ಶಿಲಾಶಾಸನ ಹೇಳುತ್ತ ಅವರ ಬಗ್ಗೆ. ತುಂಬಾ ಆಚಾರ್ಯರಿಗೆ ಅತ್ಯಂತ ಪ್ರಿಯರಾಗಿದ್ದವರು. ಆಗಿನ ಕಾಲದಲ್ಲಿ ಮಠಾಧಿಪತಿಗಳಾಗಿ ಇಡೀ ಘಟ್ಟ ಎಲ್ಲ ಮಠಗಳಿಗೂ ಕೂಡ ಅಧಿಪತಿಗಳಾಗಿರಬೇಕಾದ್ರೆ ಎಂಥ ಯೋಗ್ಯತೆ ಇರಬೇಕಾಗಿ. ಜೊತೆಗೆ ಅನೇಕರಿಗೆ ಗೊತ್ತಿಲ್ಲ, ಅವರು ಮೂಲತಃ ಸಾಮಾನ್ಯರಲ್ಲ, ಒಂದು ಕಾಕತೀಯ ಸಂಸ್ಥಾನಕ್ಕೆ ಮಂತ್ರಿಗಳಾಗಿದ್ದವರ ಅಂತಸ್ತವರು. ಅಂತ ದೊಡ್ಡ ಅಂತಸ್ತವರು, ಪಂಚಪಾರಂಪರ್ಯ ಮಂತ್ರಿಮಂಡಲದಲ್ಲಿದ್ದವರು, ಅಂತ ದೊಡ್ಡ ಅಧಿಕಾರ, ದೊಡ್ಡ ವಿದ್ವಾಂಸರು, ಚಿಕ್ಕ ವಯಸ್ಸು, ಅದೆಲ್ಲದರ ಬಗ್ಗೆ ಆಚಾರ್ಯ ಶಿಷ್ಯರಾಗಿ ಅನೇಕ ವರ್ಷಗಳ ಕಾಲ ಸ್ಥಾನವನ್ನು ಆಡಿಬಿಟ್ಟು ತಮ್ಮ ತಪಶಕ್ತಿಯಿಂದ ಆನೆಗೊಂದಿಯ ಪ್ರಾಂತದ ರಾಜರುಗಳಿಗೆ ಪೂಜ್ಯರಾದರು. ಅನೇಕರಿಗೆ ಗೊತ್ತಿಲ್ಲ, ಮೂಲತಃ ಮಂತ್ರಿಮಂಡಲದಲ್ಲಿದ್ದವರು. ಆದ್ದರಿಂದ ಸಮಸ್ತ ರಾಜಕಾರಣದ ಹಿನ್ನೆಲೆಯೆಲ್ಲ ಗೊತ್ತಿತ್ತವರು. ಆ ಕಾಲದಲ್ಲೇನೆ ವಿಜಯನಗರದ ಸ್ಥಾಪನೆಗೆ ಮೂಲ ಸ್ಫೂರ್ತಿ ಕೇಂದ್ರವಾಗಿ ಬಂದವರು ಕೂಡ ಪದ್ಮನಾಭ ತೀರ್ಥರು ಅಂತಕ್ಕಂಥ ಉಲ್ಲೇಖವನ್ನು ನಾವು ಹಳೆಯ ದಾಖಲೆಗಳಲ್ಲಿ ಕಾಣುತ್ತೆ. ಮೂಲ ಪ್ರೇರಕ ಶಕ್ತಿಯಾಗಿ ನಿಂತವರು ಅವರೇನು. ಅದಕ್ಕೆ ಗುರುತಾಗಿ ಆ ವೃಂದಾವನ ಅಲ್ಲೇನೆ ಇರೋದು, ತುಂಗಭದ್ರಾ ನರಗಡ್ಡೆ ಇಲ್ಲೇನೆ. ಇವತ್ತು ನವವೃಂದಾವನದ ಪ್ರಸಿದ್ಧವಾಗಿದೆಯಲ್ಲ ಅಲ್ಲೇನೆ ಇದೆ. ಅಷ್ಟೇ ಅಲ್ಲ, ಅವರ ಸಿದ್ಧಾರ್ಥರಿಂದಾನು ಅಲ್ಲೇನೆ ಇದೆ. ಅಂದ್ರೆ ತಮ್ಮ ಗುರುಗಳು ರಾಜಗುರುಗಳು ಅಂತಕ್ಕಂಥ ಮನ್ನಣೆಯಿಂದ ಪದ್ಮನಾಭ ತೀರ್ಥರು, ಆನಂದ ತೀರ್ಥರ ಶಿಷ್ಯರು ಪದ್ಮನಾಭ ತೀರ್ಥರ ಆ ರೀತಿ ಇದ್ದು ಅತಿ ಶ್ರೇಷ್ಠವಾದ ಜೀವನ ಸಾಗಿಸಿದರು. ಅದರ ಒಂದು ಗುರುತಾಗಿನೇ ಮುಂದೆ ವ್ಯಾಸರಾಜರಂತ ಮಹಾನುಭಾವರು ಅದೇ ವಿಜಯನಗರ ರಾಜಗುರುಗಳಾಗಿ ಬಂದು ಈ ಪದ್ಧತಿ ಯಾಕೆ ಕಂಟಿನ್ಯೂ ಆಯಿತು ಅಂತ ಕೇಳಿದರೆ, ಯಾರಿಂದ ಒಂದು ಉತ್ಪಾದನೆಗೆ ಸ್ಫೂರ್ತಿ ಸಿಗ್ತಲ್ಲ ಉಗಮಕ್ಕೆ, ಮುಂದೆ ಆ ರಾಜೇಂದ್ರ ಸಾಮ್ರಾಜ್ಯ ಬೆಳೆದು ಬಂದ ಮೇಲೆ ವ್ಯಾಸರಾಜರು ಅದಕ್ಕೆ ರಾಜಗುರುಗಳಾಗಿ ಅನೇಕ ದಶಕಗಳ ಕಾಲ ರಾಜಗುರುಗಳಾಗಿತ್ತು. 4-6 ದಿವಸ ಅಲ್ಲ, ಅನೇಕ ದಶಕಗಳ ಕಾಲ ರಾಜಗುರುಗಳಾಗಿತ್ತು. ಪುರಂದರದಾಸರು ಮೊದಲಾದ ಮಹಾನುಭಾವರಗಳನ್ನು ವಿಶ್ವಕ್ಕೆ ಕೊಟ್ಟವರು ವ್ಯಾಸರಾಜ. ಇಂಥ ಒಂದು ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಈ ಮಾತು ಹೇಳಿದೆ ಅಂದರೆ, ಕರ್ಮಾಕರ್ಮ ವಿಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಎಂಥ ಜ್ಞಾನಿಗಳಿಗೂ ತತ್ವ ವಿಚಾರದ ಬಗ್ಗೆ ಬಂದರೆ, ಕರ್ಮ ನಿರ್ಣಯದ ಬಗ್ಗೆ ಬಂದರೆ ಗೊಂದಲವಾಗುತ್ತೆ ಅಂತ ಹೇಳಲಿಲ್ಲ. ಶೋಭನ ಭಟ್ರಿಗೆ ಗೊಂದಲವಾಗಿತ್ತು ಪಾಪ, 14 ವಿದ್ಯೆಯನ್ನು ಬಲ್ಲ ಅವರಿಗೆ ಗೊಂದಲವಾಗಿತ್ತು. ಆಚಾರ್ಯರ ಮುಂದೆ ಎಲ್ಲದರ ಪರಿಹಾರವನ್ನು ಕಂಡರು. ಆನಂದ ಸಹಿ ಮಧ್ವಶಾಸ್ತ್ರ ಮಾಕರ್ಣ ಎನ್ ಕುಸಮಯಾಗ್ರಹಿ ಪುರ ಮೋಹ ಪೀತ ಲವಣೋದಕೋ ಮುಹು ಪ್ರಾಕ್ ಪಿಪಾಸುರ ಅಮೃತಂ ಪಿಬನ್ನಿವ. ಅಮೃತ ಕುಡಿದಷ್ಟು ಬಾಯಾರಿದವರು, ಅಮೃತ ಕುಡಿದಷ್ಟು ಆನಂದವನ್ನು ಪಟ್ಟು ಅದನ್ನು ಜನಗಳಿಗೆ ಹಂಚಿದರಂತೆ. ದೊಡ್ಡ ದೊಡ್ಡ ಪ್ರವಚನಕಾರರಾಗ್ತಾರೆ. ಆಚಾರ್ಯರ ಭಾಷ್ಯವನ್ನು ಮೊದಲು ಶ್ರವಣ ಮಾಡುವ ಅರ್ಹತೆ ಒಂದು. ಅವರ ಭಾಷ್ಯಕ್ಕೆ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮೊದಲ ಟೀಕೆ ಬರೆದ ಹಿರಿವೆ ಅವರದ್ದು. ಪೂರ್ಣ ಪ್ರಜ್ಞಾಕೃತಂ ಭಾಷ್ಯಂ ಆದವು ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಅಂತ ಅವರಿಗೆ ಪ್ರಶಸ್ತಿ. ಅದರ ಜೊತೆಗೆ ಆಚಾರ ಸಿದ್ಧಾಂತದ ಪ್ರಸಾರ ದೀಕ್ಷೆಯನ್ನ ಅವರಿಂದ ಹೊಂದಿ ಮೊಟ್ಟ ಮೊದಲ ಬಾರಿಗೆ ಪ್ರವಚನ ಮಾಡಿದ್ದು ಪದ್ಮನಾಭ ತೀರ್ಥರೇ. ಶೋಭನಾ ಭಟ್ಟರೇ ಫಸ್ಟ್ ಮಧ್ವಶಾಸ್ತ್ರ ಪ್ರವಚನ ಅಂದರೆ ಶೋಭನಾ ಭಟ್ಟರದೇ. ಅನಂತರದ ಇತಿಹಾಸದೊಳಗೆ ಪದ್ಮನಾಭ ತೀರ್ಥರ ಬಗ್ಗೆ ಜಯತೀರ್ಥರಂತಹ ವಿಶ್ವಶ್ರೇಷ್ಠ ಟೀಕಾಕಾರರು ಅವರು ಹೇಳ್ತಾರೆ, ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಸ ಪದ್ಮನಾಭ ತೀರ್ಥಾರ್ಥ ಗೋಗಣಸ್ತು ದೃಶ್ಯೇ ಮಮ. ಅವರ ಹೆಸರು ಹೇಳದೆ ಹೋದರೆ, ಪದ್ಮನಾಭ ತೀರ್ಥರ ಅವಲಂಬನೆ ಮಾಡದೆ ಹೋದರೆ ತತ್ವಶಾಸ್ತ್ರದಲ್ಲಿ ಕಾಲಿಡ್ಡಕ್ಕೆ ಆಗೋದಿಲ್ಲ ಅಂತ ವಿದ್ವಾಂಸರವರು ಜ್ಞಾನಿಗಳು ಅಂತ ಕೊಂಡಾಡ್ತಾರೆ. ಜಯತೀರ್ಥರು ಜ್ಞಾನ ಸಮುದ್ರರು, ಅಂತಹ ಮಹಾನುಭಾವರಿಂದ ಪೂಜಿತರಾದರು ಪದ್ಮನಾಭ ತೀರ್ಥರು ಅಂತ ಅವರ ಆರಾಧನೆ ನಡೀತಾ ಇದೆ. ಇವತ್ತು ಮಾಧ್ವ ಪರಂಪರೆಯೊಳಗೆ ಮೊದಲ ವೃಂದಾವನ ಅಂದ್ರೆ ಪದ್ಮನಾಭ ತೀರ್ಥರದೇನೆ. ಫಸ್ಟ್ ವೃಂದಾವನದ ಕಾನ್ಸೆಪ್ಟ್ ಬಂದಿದ್ದೆ ಪದ್ಮನಾಭ ತೀರ್ಥರಿಂದ. ಆಚಾರ್ಯ ವೃಂದಾವನ ಇಲ್ಲ, ಅವರು ದೇಹ ಬಿಟ್ಟಿದ್ರೆ ವೃಂದಾವನ ಆಗಲಿಕ್ಕೆ. ಅದ್ಯಾಪಿ ಬದರಿ ಶೈಲೇ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ಇವತ್ತಿಗೂ ಆಚಾರ್ಯ ಇದ್ದಾರಾದ್ದರಿಂದ ವೃಂದಾವನದ ಪ್ರಶ್ನೆ ಬರಲಿಲ್ಲ. ಅವರ ಮೊದಲ ಶಿಷ್ಯರಾಗಿ ವೃಂದಾವನ ಪ್ರವೇಶ ಮಾಡಿದ್ದು ಪದ್ಮನಾಭ ತೀರ್ಥರು. ಅಂತ ಮಹಾನುಭಾವರು ಪೀಠಾಧೀಶರಾಗಿ ರಾಜಕಾರಣದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ಧರ್ಮ ವ್ಯವಸ್ಥೆ ಉಳಿಬೇಕಾದ್ರೆ ಹೇಳಿದರೆ ಸಾಲದು, ಅದನ್ನು ಜಾರಿಗೂ ತರಬೇಕು. ಜಾರಿಗೆ ಸನ್ಯಾಸಿಗಳು ತರಲಿಕ್ಕೆ ಸಾಧ್ಯ ಇಲ್ಲ, ಅದವರ ಕೆಲಸ ಅಲ್ಲ, ರಾಜರ ಮೂಲಕ ತರಿಸಬೇಕು. ಈಗ ಬಾಹುಬಲ ಜ್ಞಾನ ಭಾಗಗಳು ಒಟ್ಟಾಗೋದಕ್ಕೆ ಸಂಗಮಿಸುವುದಕ್ಕೆ ಸೂಚನೆ ಕೊಟ್ಟವರವರು. ಅಂದಮೇಲೆ ಅಂಥವರಿಗೆ ಆಚಾರ್ಯರಿಂದ ಬೆಳಕು ಸಿಕ್ತಲ್ಲ. ಅಂಥವರು ಬರೆದ ಭಾಷೆ ಗೀತಾ ಭಾಷ್ಯ ಅಂತ ನಮ್ಗೆ ನಿನ್ನೆ ಮೊನ್ನೆ ನೋಡಿದಾಗ ಅರ್ಥ ಆಗಿದೆ. ವರ್ಣಾಶ್ರಮ ವ್ಯವಸ್ಥೆಯ ಬಗ್ಗೆ, ಜಗತ್ತು ಇವತ್ತು ಸಂಕೋಚ ಪಡತಕ್ಕಂಥ ವ್ಯವಸ್ಥೆಯ ಬಗ್ಗೆ ಆಚಾರ್ಯರು ಕೊಟ್ಟಂಥ ಒಳಗಿನ ಅರ್ಥ ಅತ್ಯದ್ಭುತವಾದಂಥ ಅರ್ಥವಾಯಿತು. ಜಗತ್ತಲ್ಲಿ ಅದಗಳಿದಕ್ಕೆ ಯಾರಿಗೂ ಸಾಧ್ಯವೇ ಆಗೋದಿಲ್ಲ ಅಂತ ತಾತ್ವಿಕ ವ್ಯವಸ್ಥೆಯನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯ. ಅಲ್ಲಿ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ನಿನಗೆ ಅಮಂಗಳದ ಪರಿಹಾರವಾಗುತ್ತೆ, ಮಂಗಳವೇ ಆಗುತ್ತೆ ಅರ್ಜುನ, ಹೇಳುತ್ತೇನೆ ಕೇಳು ಅಂತ ಹೇಳುತ್ತಾರೆ. ಅಮಂಗಳ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಂಗಳದ ಕೆಲಸವನ್ನು ಮಾಡಿದಾಗ ಅರ್ಜುನ ಕೇಳಿದ್ದಾನೆ, ಸೋತು ಬಿಟ್ರೆ ಅಂತ ಅರ್ಜುನ ಕೇಳಿದ್ದ, ಸೋತು ಬಿಟ್ರೆ. ನತೈತದ್ ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇವ ಯದಿವಾ ನೋ ಜಯೇಯುಹು. ಭಗವಂತನ ಉತ್ತರ ಅದಕ್ಕೆ, ಸರಿಯಾದ ಕರ್ಮ ಮಾಡಿದರೆ ಸೋಲು ಬರೋದಿಲ್ಲ ಅಂತ ಭಗವಂತ ಹೇಳಿದ. ಸರಿಯಾದ ಕರ್ಮ ಮಾಡಿದರೆ ಸೋಲು ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಸರಿಯಾಗಿ ಯುದ್ಧ ಮಾಡು, ನಿನಗೆ ಗೆಲುವು ಬಂದೇ ಬರುತ್ತೆ, ಅನಂತರ ಸ್ವರ್ಗವನ್ನು ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಸರಿಯಾದ ಕರ್ಮ ಹೇಳ್ತೇನೆ ನಾನು ಕೇಳು. ಹೇಗೆ ತಿಳ್ಕೋಬೇಕು ಅಂತ ಅರ್ಜುನ, ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಇದು ನಿನ್ನೆ ಹೇಳಿದೆ ನೋಡೋದಕ್ಕದು ಉತ್ತಿ ವಿಚಿತ್ರ ಶ್ಲೋಕ. ಕರ್ಮದಿಂದ ತಿಳ್ಕೋಬೇಕು, ಅಕರ್ಮದಿಂದ ತಿಳ್ಕೊಡ್ಬೇಕು, ವಿಕರ್ಮದಿಂದ ತಿಳ್ಕೊಬೇಕು. ಇದೇ ಕರ್ಮದ ಬಗ್ಗೆ ಅಂತ ಹೇಳಿಬಿಟ್ಟೆ. ಏನರ್ಥ ಅದು, ಏನು ಗೊತ್ತೇ ಆಗೋದಿಲ್ಲ ನೋಡಿ. ಪ್ರಶ್ನೆಯನ್ನು ಹಾಗೆ ಇಟ್ಟಾಗಾಯ್ತು ಅಷ್ಟೆ. ಹೊಟ್ಟೆ ನೋವಾ ಅಂದ್ರೆ ಹೌದಪ್ಪ ಹೊಟ್ಟೆ ನೋವಾ, ಓಕೆ ಇದೆ 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 ಅಂತ ಹೇಳಿಬಿಟ್ರೆ ಆಗ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿದಾಗಾಯ್ತು. ಪ್ರಾಬ್ಲಮ್ ಕನ್ಫರ್ಮ್ ಮಾಡಿದ ಉತ್ತರ ಅಲ್ಲ, ಉತ್ತರ ಕೊಡಬೇಕಲ್ಲ, ಅದಕ್ಕೆ ಉತ್ತರ ಕೊಟ್ಟ ಕಾಣದೇ ಇಲ್ಲ ಅದಕ್ಕೆ. ಭಗವಂತ ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ. ಇದು ಭಗವಂತ ಹೇಳುತ್ತಾರೆ. ಏನ್ ಹಾಗಂದ ಅರ್ಥ, ಕರ್ಮ ಮೊದಲೇ ಹೇಳಿದ್ದೇನೆ, ಈ ಉತ್ತರ ಹುಡುಕಿ ಎಲ್ಲೂ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಅದರಲ್ಲಿ ಮಾ ಆಚಾರ್ಯ ಬರೀತಾರೆ ಅದಕ್ಕೆ ಗಹನ, ಶೋಭನ ಭಟ್ಟರಿಗೆ ಅಂತ ಉತ್ತರ ಕೊಟ್ಟಿರಬಹುದು ಅಂತ ಹೇಳಿ ದೃಷ್ಟಾಂತ ಅದು. ಒಂದು ಕರ್ಮ ನೋ ಅಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿ ಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ. ಇದು ಭಗವಂತ ಕೊಟ್ಟ ಉತ್ತರ. ಏನ್ ಹಾಗಂದ್ರೆ ಹೇಳ್ತಾರೆ, ಕರ್ಮ ನೋ ಬೋದ್ಧವ್ಯಂ ಮೊದಲನೇ ಅರ್ಥ, ಕರ್ಮ ತಿಳ್ಕೋಬೇಕು ಅಂತ ಅರ್ಥ. ಕರ್ಮವನ್ನು ಅರ್ಥ ಮಾಡ್ಕೋಬೇಕು, ವಿಕರ್ಮನ ಅರ್ಥ ಮಾಡ್ಕೋಬೇಕು, ಆ ಕರ್ಮನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಆದರೆ ಒಳಗಿನ ಅರ್ಥ ಅದಲ್ಲ. ಕರ್ಮ ನಹ ಬೋದ್ಧವ್ಯಂ ಅಕರ್ಮ ನಹ ಬೋದ್ಧವ್ಯಂ ವಿಕರ್ಮ ನಹ ಬೋದ್ಧವ್ಯಂ. ಏನಾಗಂದ್ರೆ ಯೋಚನೆ ಮಾಡಿ, ಆಚಾರ್ಯ ಹೇಳ್ತಾರೆ ಕರ್ಮ ನಹ ಕರ್ಮಣ ಶಬ್ದ ಆಯ್ತು, ವಿಕರ್ಮ ನಹ ವಿಕರ್ಮಣ ಅಕರ್ಮ ನಹ ಅಕರ್ಮಣ. ನಹ ಅಂದ್ರೆ ಏನು, ನಮ್ಮಿಂದ ನನ್ನಿಂದ ಅಂತ. ಅಂದ್ರೆ ಕರ್ಮ ನಹ ವಿಕರ್ಮ ನಹ ಅಕರ್ಮ ನಹ ಅಂದ್ರೆ ಕರ್ಮ ಮಾಡೋದಕ್ಕಿಂತ ಮುಂಚೆ ಕರ್ಮ ಯಾರಿಂದ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕರ್ಮ ಯಾರಿಂದ, ಯಾರು ಹೇಳ್ತಾರೆ ಇವತ್ತು ಕ್ಲಾಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಹುಡುಗರು ಕ್ಲಾಸ್ ಇಲ್ಲ ಅಂತ. ಯಾರು ಹೇಳಿದ್ರು ತಕ್ಷಣ, ಯಾರು ಹೇಳಿದ್ರು ಅದನ್ನ? ನಮ್ಮ ಫ್ರೆಂಡ್ ಹೇಳಿದ ಅಂದ್ರೆ ಇಬ್ಬರು ಹೋಗೋರು ಸಿನಿಮಾಕ್ ಹೋಗ್ಬೇಕಾಗಿದೆ ಹೇಳಿದ್ದಾರೆ. ಅವನ್ ಲೆಕ್ಕ ಇಲ್ಲ ಅದಕ್ಕೆಲ್ಲ ಕೂಡ. ಕ್ಲಾಸ್ ಇಲ್ಲ ಯಾಕೆ ಹೇಳಿದ್ರು, ಇಲ್ಲ ಹೆಡ್ ಮಾಸ್ಟರ್ ಅನೌನ್ಸ್ ಮಾಡಿದ್ರು, ಪ್ರಿನ್ಸಿಪಾಲ್ ಅನೌನ್ಸ್ ಮಾಡಿದ್ದಾರೆ, ಹಾಗಿದ್ರೆ ಅರ್ಜೆಂಟಿಕ್. ಯಾಕೆ ಇದು ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಆದ್ರಿಂದ ಓಕೆ, ಫ್ರೆಂಡ್ ಹೇಳಿದ್ರೆ ಸಾಧ್ಯ ಇಲ್ಲ, ಸಂಬಂಧಪಟ್ಟವನು ಹೇಳಬೇಕು. ಮತ್ತು ಕರ್ಮದ ಮೊದಲ ಸಮಸ್ಯೆ ಎಲ್ಲಿದೆ ಗೊತ್ತಾ, ನಾವು ಯಾತಕ್ಕೆ ಸೋಲ್ತೇವೆ ಗೊತ್ತಾ, ಕರ್ಮ ಯಾರು ಹೇಳಿದ್ರು ಯೋಚನೆ ಕೂಡ ಮಾಡೋದಿಲ್ಲ, ಸುಮ್ಮನೆ ಮಾಡಕ್ಕೆ ಹೋಗ್ತೇವಲ್ಲ, ಸಂಧಾನ ಮಾಡೋದಿಲ್ಲ ಅಷ್ಟೇ ನಾವು ಹೇಳಿ. ಸಂಧಾನ ಪೂಜೆ ನಾವು ಮಾಡೋದಿಲ್ಲ, ಅಲ್ಲಯ್ಯ ಮಾಡೋದಿಲ್ಲ ಅಂತ ಹೇಳಿದ್ರು. ಯಾರು ಗೊತ್ತ ಹೇಳಿದ್ದು ಮಾಡ್ಲಿಕ್ಕದನ? ಭಗವಂತ ಹೇಳಿದ್ದಾನೆ ಮಾಡ್ಲಿಕ್ಕೆ. ನಾನು ಈ ಸಿಲುಬಿ ಪಾಠ ಓದೋದಿಲ್ಲ ಅಂತ ಕೇಳಿದ. ಫ್ರೆಂಡ್ ಹೇಳಿದ ಓದಿಲ್ಲ, ಅದು ಸಿಲುಬಸ್ ಇರೋದೇ ಹೇಗೆ ಓದಿಲ್ಲ ಫೇಲ್ ಆಗ್ತಿ ಅಷ್ಟೇ. ಬಟ್ ಯಾವುದು ಓದೋದಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಿಸ್ಕ್ರೈಬ್ ಓದೋದಿಲ್ಲ ಫಜೀತಿ ಆಗುತ್ತೆ. ಈ ಟೆಕ್ಸ್ಟ್ ನಿಮಗೆ ಅಂತ ಹೇಳಿದವರು ಯಾರು? ಪಕ್ಕದ ಮನೆಯವ್ರು ಹೇಳಿದ್ರೆ ಅಲ್ಲ, ಆದ್ರೆ ಬಿಟ್ಬಿಡ್ಬೋದು. ಓದ್ಬೇಕಾದ್ರೆ ಲೈಟ್ ಬಿಲ್ ಕೊಡೋದು ಯಾರೋ ಹೇಳಿದ್ರೆ ಬಿಟ್ಬಿಡ್ಬಹುದು. ಸಂಬಂಧಪಟ್ಟವ್ರು ಹೇಳಿದಾಗ ಮಾಡಲೇಬೇಕಾಗತ್ತೆ. ಅರ್ಜುನ ಕರ್ಮ ಏನು ಗೊತ್ತಾ? ನಹಬೋದ್ಧವ್ಯಂ. ಕರ್ಮ ಹೇಳಿದವನು ನಾನು ಮೊದಲಿನ ಅರ್ಥ ಮಾಡ್ಕೊಂಡು ಹೇಳಿದ. ಅರ್ಜುನ್ ಏನ್ ತಿಳ್ಕೊಂಡಿದ್ದ ಗೊತ್ತಾ? ಯುದ್ಧ ಬಂತು, ಯುದ್ಧ ಬಿಟ್ಟು ಹೋಗ್ಬಿಡ್ತೇನೆ ಅಷ್ಟೇ, ಆರಾಮಾಗಿರ್ತೇನೆ ಅಂತ ತಿಳ್ಕೊಂಡಿದ್ದ. ಹಾಗೆಲ್ಲ ಬಿಡ್ಲಕ್ಕೆ ಬರೋದಿಲ್ಲ, ನಾನು ಹೇಳಿದ್ದೇನೆ ಅಂದಮೇಲೆ ಅದು ಬಿಡ್ಲಕ್ಕೆ ಬರೋದಿಲ್ಲ. ಅದಕ್ಕೆ ವಿಷ್ಣು ಪ್ರೇರಣೆಯ ಅಂತ ನಾನು ಹೇಳು. ಯಾವುದೇ ಕೆಲಸ ಮಾಡಬೇಕಾದ್ರೆ ವಿಷ್ಣು ಪ್ರೇರಣೆ ಅನ್ನೋ ಮಾತಿಗೆ ಭಗವದ್ಗೀತೆ ಕೊಟ್ಟ ಉತ್ತರ. ನಹ ಕರ್ಮ ನಹ ಬೋದ್ಧವ್ಯಂ, ಕರ್ಮ ನನ್ನಿಂದ ಅಂತ ಮೊದಲು ತಿಳ್ಕೊ, ಅಲ್ಲಿಗೆ ಒಂದು ಸಮಸ್ಯೆ ಪರಿಹಾರ ಆಯ್ತು. ವಿ ಕರ್ಮ ನಹ, ಇದನ್ನು ಮಾಡಬೇಡ ಅಂತ ಹೇಳಿದ್ಯಾರು? ಈರುಳ್ಳಿ ತಿನ್ನಬೇಡಿ, ಬೆಳ್ಳುಳ್ಳಿ ತಿನ್ನಬೇಡು, ಯಾರು ಹೇಳಿದ್ದು? ಅವೇನ್ ಮಾಡ್ತಾ ಗೊತ್ತಾ? ಎಷ್ಟು ಆರೋಗ್ಯ ರೀ ಗೊತ್ತಿಲ್ಲ, ತಿನ್ಬಿಟ್ಟು ಏನೇನಾಗುತ್ತೋ ಗೊತ್ತಾ? ಅದು ಏನೇನಾಗುತ್ತಯ್ಯ, ಅದಕ್ಕೆ ತಿನ್ನಬೇಡ ಅಂತ ಹೇಳು. ಏನೇನಾಗುತ್ತೆ ಕೆಲವಾದ ಏನೇನೋ ಆಗಿಬಿಡುತ್ತೆ ಅಂತ ಹೇಳಿದ್ದ. ಏನೇನಾಗುತ್ತೆ ಅಂತ ಯಾರೋ ಹೇಳ್ತಾರೆ? ಯಾರೋ ಹೇಳಿದ್ದಲ್ಲ, ಭಗವಂತ ಹೇಳಿದ್ದರೆ ನಮಗೆ ಮುಖ್ಯ. ಪ್ರತಿಭಾ ಯಾರೋ ಹೇಳ್ತಾರೆ ತಿಂದ್ಬಿಡು ಹಾಲು ಕುಡಿದು ಬಿಡು ಪರವಾಗಿಲ್ಲ ಅಂತ ಹೇಳಿದ್ರು. ಯಾರೋ ಎಣ್ಣೆ ತಿಂದ್ಬಿಡು ಪರವಾಗಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಯಾರು ಹೇಳಿದ್ರು ಇದನ್ನ? ಯಾರು ಹೇಳಿದ್ರು? ನಮ್ಮ ತಾಯಿ ಹೇಳಿದ್ರು, ಅದಕ್ಕೆ ಬೆಲೆ ಇಲ್ಲ. ಡಾಕ್ಟರ್ ಹೇಳಿದ ಹಾಕು ಪರವಾಗಿಲ್ಲ. ಡಾಕ್ಟರ್ ಹೇಳಿದ ಅನ್ನೋ ಮಾತಿಗೆ ಪಥ್ಯಾಪಥ್ಯವನ್ನ ತಂದೆ ತಾಯಿ ಹೇಳಿದ ಅರ್ಥ ಇಲ್ಲ. ಅದಕ್ಕೆ ವೈದ್ಯ ಹೇಳಬೇಕಾದ್ರೆ ಕಾಬಾಲೆ ರೋಗ, ಜಾಂಡಿಸ್ ರೋಗ ಬಂದ್ಬಿಟ್ಟಿದೆ, ಬೋಂಡ ಅಂದ್ರೆ ಪಂಚ ಪ್ರಾಣ ಇವನಿ ತಿನ್ನಬೇಕು ಅಂತ ಕೂತ್ಬಿಟ್ಟಿದ್ದಾರೆ. ತಾಯಿ ನೋಡ್ತಾರೆ ಸ್ವಲ್ಪ ಲೈಟಾಗಿ ತಿನ್ಬಿಡು ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಡಾಕ್ಟರ್ ತಿನ್ನೋದು ಲೈಟಾಗಿ ಎವೆಯಾಗೆ ತಿಂತನ್ಬೇಕಾದ್ರೆ, ಆದ್ರೆ ಡಾಕ್ಟರ್ ಹೇಳಬೇಕಾದ್ರೆ ಮಾತು ಅರ್ಥ ಮಾಡ್ಕೊಂಡ್ರೆ. ಅದೇ ಭೀಮಸೇನ ಪ್ರಸಂಗ ಬಂತು. ಹಿಡಿಂಬೆ ಬಂದು ಭೀಮನ ಕೇಳ್ಕೊಂಡು, ಭೀಮ ನಾನು ಮದುವೆ ಆಗು ನೀನು ಅಂತ ಕೇಳುತ್ತೆ. ನಾನು ಮದುವೆ ಆಗು ಭೀಮಸೇನ. ಆಗೋದಿಲ್ಲ ಅಂತ ಹೇಳಿ, ನಾನು ಮದುವೆ ಆಗೋದಿಲ್ಲ ನೀನು. ಯಾತಕ್ಕೆ? ರಾಕ್ಷಸಿ ಅದೆಲ್ಲ ಭೀಮಸೇನ ಕಾರಣ ಕೊಡಲಿಲ್ಲ. ಒಂದೇ ಕಾರಣ, ನನ್ನ ಅಣ್ಣ ಧರ್ಮರಾಜ, ಆತನಿಗೆ ಮದುವೆ ಆಗಿಲ್ಲ. ಅಣ್ಣನಿಗಿಂತ ಮುಂಚೆ ನಾನು ಮದುವೆ ಆಗೋದಿಲ್ಲ, ಆದ್ರಿಂದ ಮದುವೆ ಆಗೋದಿಲ್ಲ. ಮೂರು ಎಷ್ಟು ಸರಳವಾದ ಉತ್ತರ. ಮದುವೆ ಆಗೋದು ಒಂದು ಕರ್ಮ, ಇವತ್ತು ಕರ್ಮನೇ, ಆ ವಿಚಾರ ಬೇರೆ. ಆದರೆ ಅದು ಯಾರು ಹೇಳಬೇಕಾಗಲಿಕ್ಕೆ? ಈಗ ಮಾಡಬೇಕಾದ್ರೆ ಯಾರು ಹೇಳಬೇಕಾದ್ರೆ? ನೀನು ಹೇಳಿದ್ರೆ ಅಲ್ಲ, ನಾನು ಕೇಳಿ ನಿನ್ನ ಮಾತು ಕೇಳೋದಿಲ್ಲ. ಇಲ್ಲ ಧರ್ಮರಾಜನೇ ಹೇಳಿಬಿಟ್ರೆ, ಧರ್ಮರಾಜ ಹೇಳ್ತಾನೆ ಧರ್ಮ ಭೀಮಸೇನ ಮದುವೆ ಆಗಿಬಿಡು ಪರವಾಗಿಲ್ಲ. ಕುಂತಿ ಹೇಳಿದರೆ ಕುಂತಿ ಹೇಳ್ತಾರೆ ಮದುವೆ ಆಗಿಬಿಡು ಪರವಾಗಿಲ್ಲ. ಅಮ್ಮ ನೀನು ಹೇಳ್ತಿ, ಅಣ್ಣ ನೀನು ಹೇಳ್ತಿ, ಯಾತಕ್ಕೆ ಗೊತ್ತ? ನನ್ನ ಕಂಡ್ರೆ ಪ್ರೀತಿ ಹೇಳ್ತೀರಿ, ಇದರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡುತ್ತೆ. ಧರ್ಮಶಾಸ್ತ್ರ ಬೇರೆ, ಪ್ರೀತಿ ವಿಶ್ವಾಸ ಬೇರೆ. ಏನೋ ಭೀಮಸೇನ ಮದುವೆ ಆಗಬೇಕಾಗಿದೆ, ನಾನೇ ಗಡ್ಡೆ ಆಗಬೇಕು ಅಂತ ಹೇಳ್ತಾ ಇದ್ದಿ, ಇದು ನನಗೆ ಬೇಡ. ಅಮ್ಮ ಪ್ರೀತಿ ಅಂತ ಹೇಳ್ತಾ ನನಗೆ ಬೇಡ, ಶಾಸ್ತ್ರವಾಗಿ ಹೇಳಬೇಕು ಹೇಳ್ತೀಯ ನೀನೀಗ? ನಿಮ್ಗೆ ಐದು ಅದಕ್ಕೆ ಅರ್ಹತೆ ಇಲ್ಲ ನಿಮಗೀಗ, ಅರ್ಹತೆ ಹೇಗೆ ಬರುತ್ತೆ ಈಗ? ಸಾಧ್ಯನೇ ಇಲ್ಲ. ಮತ್ತೆ ಯಾರು ಹೇಳಬೇಕು ಅದಕ್ಕೆ? ನೀವು ಹೇಳಿದ್ರೆ ಕೇಳೋದಿಲ್ಲ, ಮುಗೋಯ್ತಲ್ಲಿ. ಆಗ ಕರ್ಮ ನಹಬೋದ್ಧವ್ಯಂ, ಕರ್ಮ ನನ್ನಿಂದ ಅಂತ ಅರ್ಥ ಮಾಡ್ಕೋಬೇಕು. ಪ್ರೀತಿ ವಿಶ್ವಾಸ ಇದೆ ನಿಮ್ಮ ಮಾತಿಗೆ, ಈ ಮಾತಿಗೆ ಬೆಲೆ ಇಲ್ಲ ನಿಮ್ಮ ಮಾತಿಗೆ. ಆಗ ವೇದವ್ಯಾಸರು ಬರ್ತಾರೆ ಮುಂದೆ, ಬಂದಷ್ಟ ಹಿಡಿಂಬೆ ವೇದವ್ಯಾಸರ ಕಾಲಿಗೆ ಬಿಡ್ತಾರೆ. ಸ್ವಾಮಿ ವೇದವ್ಯಾಸ ನೀವು ಹೇಳಿ ಮದುವೆ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಭೀಮಸೇನ ಮದುವೆ ಆಗು. ಆರ್ಗ್ಯುಮೆಂಟೇ ಇಲ್ಲ, ಓ ಒಂದು ಮದುವೆ ಆಗೇ ಬಿಟ್ರೆ ಜಾತಕ್ಕೆ. ಮೋಸ್ಟ್ ಅಥೆಂಟಿಕ್ ಅವ್ರೀಗ. ಕ್ಲಾಸ್ ಇಲ್ಲ ಕ್ಲಾಸ್ ಇಲ್ಲ ಸಂಬಂಧಪಟ್ಟವನು ಹೇಳಿದ ಹುಡುಗರು ಕೂತ್ಕೊಂಡು ಓ ತೊಟ್ಟು ಬಿಡ್ತಾರೆ. ಯಾಕೆ ಹೇಳ್ಬೇಕು? ಅನೌನ್ಸ್ ಮಾಡಿಬಿಟ್ರೆ ಅಫಿಷಿಯಲಿ. ಈಗ ಅನೌನ್ಸ್ ಅಫಿಷಿಯಲಿ ಅನೌನ್ಸ್ ಆದಾಗಿರೋ ಮಹತ್ವ ಅನಫಿಷಿಯಲಾದ ಬರೋದಿಲ್ಲ. ನೀವು ಹೇಳಿದ್ದು ಅನಫಿಷಿಯಲ್. ವ್ಯಾಸರ ಹೇಳಿದ್ದು ವ್ಯಾಸ ಸ್ಮೃತಿ. ಜಗತ್ತಿನ ಗುರುಗಳು ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಅವರಿಗಿಂತ ಧರ್ಮಶಾಸ್ತ್ರಜ್ಞರ ಜಗತ್ತಲ್ಲಿ ಜ್ಞಾನಿಗಳು ಅಂತ ಯಾರ್ಯಾರು ಇದ್ದಾರೆ ಅವರೆಲ್ಲ ಮೂಲ ಗುರುಗಳು ವೇದವ್ಯಾಸ ದೇವರು. ಮತ್ತೆ ಮಾತೇ ಇಲ್ಲ ಮದುವೆ ಆಗಿಬಿಟ್ಟದ್ದು ಭೀಮಸೇನ. ನಮ್ಗೆ ಈಗ ಅರ್ಥ ಆಗುತ್ತೆ. ಕರ್ಮವನ್ನು ಒಳ್ಳಕ್ಕೆ ಅವರು ಗೊಂದಲ, ಭೀಮಸೇನ ಗೊಂದಲ ಇಲ್ಲ. ಕಾರಣ ಯಾರು ಹೇಳುತ್ತಾರೆ ಅಂತಿದೆಯಲ್ಲ, ಅಲ್ಲಿ ಸಮಸ್ಯೆ. ಇವತ್ತು ತುಂಬಾ ಜನ ನಮ್ಮ ಸಮಸ್ಯೆಗಳೆಲ್ಲ ಯಾವುದನ್ನು ಮಾಡ್ತೇವೆ ಯಾರೋ ಹೇಳಿದ್ದೇವೆ, ಯಾವುದನ್ನ ಬಿಡ್ತೇವೆ ಯಾರೋ ಹೇಳಿದ್ರು ಬಿಟ್ಬಿಡ್ತೇವೆ, ಸಂಧ್ಯಾವನ್ನೇ ಬಿಡ್ತಾ ಇದ್ದೇವೆ ದೇವರು ಹೇಳಿದ್ರು ಕೂಡ. ಆದ್ರೆ ಕೆಲಸಕ್ಕೆ ಬಾರದು ಯಾರೋ ಹೇಳ್ತಾರೆ, ಸೀರಿಯಸ್ ಮಾಡ್ತಾ ಇರ್ತಾರೆ. ಯಾರೋ ಹೇಳಿದ್ರು ಟಿವಿ ನೋಡಿ ಕ್ರಿಕೆಟ್ ಮ್ಯಾಚ್ ನೋಡಿದ್ದು ಯಾರೋ ಹೇಳಿಲ್ಲ, ನೋಡ್ತಾ ಕುತ್ಕೊಂಡ್ಬಿಟ್ಟಿರ್ತಾನೆ ಬಾಯಿ ತಗೊಂಡ್ಬಿಟ್ಟು. ಸಂಧ್ಯಾ ಮಾಡಿ ಹೇಳಿದ್ದಾರೆ ದೇವರು, ಕೇರ್ಲೆಸ್ ಮಾಡಿಕೋ ಹೋಗು ನಾನಂತ ಮಾಡೋದಿಲ್ಲ ಅಂತ ಹೇಳಿಬಿಡಿದ. ಏನು ಅನ್ಯಾಯ ಇದು ಒಂದು? ಅದು ಕರ್ಮ ಯಾರು ಹೇಳಿದ್ದಾರೆ ಗೊತ್ತಿಲ್ಲ ನಿಮಗೀಗ, ಎಷ್ಟು ಮೂರ್ಖರಿದ್ದೀರಿ ಅಂತ ಭಗವಂತ ಹೇಳಿದ್ದ. ಕರ್ಮ ನಹಬೋದ್ಧವ್ಯಂ, ವಿಕರ್ಮ ನಹಬೋದ್ಧವ್ಯಂ. ನಿಷಿದ್ಧ ಮಾಡಬಾರದು ಅಂತ ಯಾರು ಹೇಳಬೇಕು? ಭಗವಂತನ ಹೇಳಬೇಕು. ಮತ್ತೆ ಅಂದ್ರೆ ಪಥ್ಯನೂ ತಿನ್ನೋದನ್ನು ಡಾಕ್ಟರ್ ಹೇಳಬೇಕು, ತಿನ್ನಬಾರ್ದನ್ನು ಡಾಕ್ಟರ್ ಹೇಳಬೇಕು, ಔಷಧಿನೂ ಡಾಕ್ಟರ್ ಹೇಳಬೇಕು, ಪಥ್ಯನೇ ಡಾಕ್ಟರ್ ಹೇಳಬೇಕು. ಔಷಧಿ ಪಥ್ಯ ಎರಡನ್ನೂ ಡಾಕ್ಟರ್ ಹೇಳಬೇಕು. ತಿನ್ನಬಾರದ್ದೆಲ್ಲ ನಿಷಿದ್ಧ, ತಿನ್ ತಗೊಳ್ಬೇಕಾದ್ದೆಲ್ಲ ಪಥ್ಯ. ಇದನ್ನು ತಗೋ ಪರವಾಗಿಲ್ಲ, ಇದು ತಗೊಳ್ಬೇಡ ಕೆಟ್ಟದಾಗತ್ತೆ. ಇನ್ನು ಹೇಳಬೇಕಾದವರು ಯಾರು ಅಂದ್ರೆ ವೈದ್ಯ ಹೇಳಬೇಕು. ನಾನು ಹೇಳ್ತೇನೆ ಅರ್ಜುನ, ವಿಕರ್ಮ ನಹಬೋದ್ಧವ್ಯಂ. ಮತ್ತೆ ಏನು ಮಾಡಬೇಡ, ಸುಮ್ಮನೆ ಕೂಡು. ಇದನ್ನ ಯಾರು ಹೇಳಬೇಕು? ಅದನ್ನು ಭಗವಂತ. ಅಕರ್ಮ ನಹಬೋದ್ಧವ್ಯಂ, ಇದು ಕರ್ಮದ ಸ್ವರೂಪ ಅಂತ ಹೇಳಿದ್ದ. ಪಾರ್ಟ್ ಎ ಅರ್ಥ, ಒಂದರ್ಥ ಇದಕ್ಕೆ. ಕರ್ಮ ನನ್ನಿಂದ ಅಂತ ತಿಳ್ಕೊ. ತಮಾಷೆ ಅಂದ್ರೆ ನಹದ ಬಹುವಚನದಲ್ಲಿ ಇದೆ ಅದೆಲ್ಲ ಕೂಡ. ನಹ ಮಯ ಅಂತಿಲ್ಲ, ನಹ ನಹ ಅಂತ ಉಪಯೋಗಿಸ್ತಾನೆ ಪರಮಾತ್ಮ. ಯಾತಕ್ಕೆ ಗೊತ್ತಾ? ಪರಮಾತ್ಮ ಬಹುರೂಪಗಳಿಂದ ಕೆಲಸ ಮಾಡ್ತಾನಾದ್ರಿಂದ ಬಹುಜನ ಪ್ರಯೋಗ ಅಂತ ಹೇಳ್ತಾರೆ. ನಹ ಬೌದ್ಧವ್ಯಂ ಅಂತ ಹೇಳಬೇಕಾದ್ರೆ ನನ್ನ ಅನೇಕ ರೂಪಗಳು ಏಕಕಾಲ ಕೆಲಸ ಮಾಡ್ತಾ ಇವೆ. ಒಬ್ರು ಮಾಡ್ತೇನೆ, ಎಲ್ಲರೂ ಕೂಡ ಮಾಡ್ತಾನೆ, ರೂಪದಲ್ಲಿ ಪರಸ್ಪರ ಭೇದವೇ ಇಲ್ಲ ಅಂದರೆ ಹೇಳೋದಕ್ಕೋಸ್ಕರವಾಗಿ ನಹ ಅಂತ ಬಿಡಿಸಿ. ನಹ ಅಂತ ಬಿಡಿಸಿ ಕರ್ಮನಃ ವಿಕರ್ಮನಃ ಅಕರ್ಮನಃ, ಇದು ಒಂದರ್ಥ. ಅಲ್ಲಿ ಮುಗಿಲಿಲ್ಲ. ಕರ್ಮ ಯಾರಿಂದ ಅಂತ ಅರ್ಥ ಮಾಡ್ಕೊಳ್ಳೋದು ಒಂದು, ಮತ್ತೆ ಯಾರಿಗೋಸ್ಕರ ಅಂತ ಅರ್ಥ ಮಾಡ್ಕೋಬೇಕಲ್ಲ, ಅದೊಂದು ಸಮಸ್ಯೆ ಇದೆ. ಈಗ ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಎಲ್ಲ ಹೋಗ್ತಾನೆ, ಕ್ಯೂ ಗಂಟು ಗಟ್ಟೆ ಕ್ಯೂ ನಿಂತಿರ್ತಾನೆ ಪಾಪ. ಯಾವುದೋ ದೊಡ್ಡ ಕ್ಯೂನ ತಾನೆ ಕ್ಯೂನಲ್ಲಿ ನಿಂತುಬಿಡ್ತಾನೆ, ಬಿಲ್ ಕೊಡಕ್ಕೆ ಹೋಗ್ತಾನೆ. ಆಮೇಲೆ ಹೇಳ್ತಾರೆ, ಯಾವ ಬಿಲ್ ಕೊಡೋದು? ವಾಟರ್ ಬಿಲ್. ಇದು ಲೈಟ್ ಬಿಲ್ ಅಯ್ಯ, ಹೋಗಾಕ ಅಂತ ಹೇಳಿ ಬೋದೋರಿತೆ. ಕ್ಯೂ ನಿಂತಿದ್ದೆಲ್ಲ ವೇಸ್ಟ್ ಅಲ್ಲಿ, ಯಾರಿಗೆ ಕೊಡೋದು ಗೊತ್ತಿಲ್ಲ ಅವನಿ ಪಾಪ. ಇವತ್ತು ಆಫೀಸ್ಗಳು ಹೋಗಿಬೇಕಾದ್ರೆ ಮೊದಲೇ ಸಮಸ್ಯೆ ಏನು ಗೊತ್ತಾ? ಕನ್ಸರ್ನ್ ವರ್ಕರ್ ಯಾರು ಗೊತ್ತಿಗೆ ಗೊತ್ತೂ ಆಗೋದಿಲ್ಲ ಕೇಳ್ಬಿಟ್ಟು. ಅದು ಗೊತ್ತಾಗೋದು ಕಾಫಿ ಹೋಗ್ಬಿಟ್ಟಿರ್ತಾನೆ, ಕಷ್ಟಪಟ್ಟು ಹುಡುಕೋ ಹೊತ್ತಿಗೆ ಇರೋದೇ ಇಲ್ಲ. ಇದು ಆಫೀಸಲ್ಲಿ ಕೆಲಸ ಆಗೋದಕ್ಕಿಂತ ಮುಖ್ಯ ಹುಡುಕೋದೇ ಯಾರತ್ತಿರ ಸಮಸ್ಯೆ. ಯಾರು ವಿಚಾರ ಮಾಡೋಕತ್ತೇನೆ ಗೊತ್ತಿಲ್ಲ. ಎಷ್ಟೋ ಸರ್ ತುಂಬಾ ತಮಾಷೆ ಏನು ಗೊತ್ತಾ? ಸಂಬಂಧಪಟ್ಟ ವ್ಯಕ್ತಿ ಚೀಸ್ಗೆ ಗೊತ್ತಿರೋದಿಲ್ಲ ಯಾರು ಕೇಳಬೇಕು ಅಂತ. ಆ ಕೇಸ್ ವರ್ಕರ್ನ ಕರೆದು ಕೇಳ್ತಾನೆ, ಅವನು ಹಳೆಯ ಕೇಸ್ ಯಾವ್ದೋ ಅವ್ರು ಹೇಳಿಬಿಡ್ತಾನೆ ಪಾಪ. ಓವಿಂದ ಪರಿಸ್ಥಿತಿ ಹೀಗಾಗಿ ಕೊನೆಗೆ ಇವನು ಕಷ್ಟಪಟ್ಟು ಕೊನೆ ಮಾಡಿರ್ತಾನೆ, ಕೊನೆಗೆ ಹೇಳ್ತಾರೆ ಇದು ಬೇಕಾಗಿದ್ದೆಲ್ಲ ಮೇನು ಒಂದೇ ಮಾತು ಇದು ಅನ್ನೇ ಸರಿ ಅಂತ ಹೇಳ್ಬಿಡ್ತಾನೆ. ಹೌದು, ಇಷ್ಟು ಒದ್ದಾಡಿದ್ದೆಲ್ಲ ಹೋಯ್ತೀವನು ಪಾಪ. ಐದಾರು ತಿಂಗಳು ಮಾಡಿ ಒದ್ದಾಡಿದ್ದೆಲ್ಲ ಕೊನೆಗೆ ಒಂದೇ ಮಾತಿನಲ್ಲಿ ಇದು ಹಳೇ ಕಾಲದ ಯಾರು ಹೇಳಿದೆ ನಿಮಗೆ ರೂಲ್ಸ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ, ಸುಮ್ಮನೆ ಒಂದೇ ದಿನ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾನಪ್ಪ. ಯಾತಕ್ಕೆ ಹೀಗಾಯ್ತು ಅಂದ್ರೆ ಕರ್ಮ ಯಾರಿಂದ ಅಂತ ನಮಗೆ ಗೊತ್ತಿಲ್ಲ, ಯಾರಿಗೋಸ್ಕರ ಅಂತ ನಮಗೆ ಗೊತ್ತಿಲ್ಲ. ಎರಡು ಉತ್ತರ ತಿಳ್ಕೋದು. ಯಾರಿಗೋಸ್ಕರ? ನಹ, ಉತ್ತರ ಅಲ್ಲೇ ಇದೆ. ಮತ್ತೆ ಎಲ್ಲಾ ಕರ್ಮವನ್ನು ಹಿಡಿದವನು ನಾನು, ಸಬ್ಮಿಟ್ ಮಾಡಬೇಕಾಗಿದ್ದ ನನಗೆ ಅಂತ ಭಗವಂತ ಹೇಳಿದ. ಯಾರಿಗೋ ಸಬ್ಮಿಟ್ ಮಾಡಿದ್ರೆ ಪ್ರಯೋಜನ? ನನಗೆ ಸಬ್ಮಿಟ್ ಮಾಡಬೇಕಲ್ಲ, ನಾನು ಹೇಳಿದ್ದನ್ನ ಕೇಳಿ ನನಗೆ ಅದನ್ನು ಒಪ್ಪಿಸಿ. ಇವತ್ತು ಜನ ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ, ಒಪ್ಸೋ ಪ್ರಶ್ನೆ ಇಲ್ಲೇ ಇಲ್ಲ. ಸಂಧಾನೆ ಮಾಡಿದ್ರೆ ತಾನೇ ಒಪ್ಸೋದು, ಮಾಡೇ ಇಲ್ಲ, ಒಪ್ಸೋ ಪ್ರಸಕ್ತಿ ಇಲ್ಲೇ ಇಲ್ಲ. ಈಗ ಎಷ್ಟು ಗೊಂದಲ ಇದೆ ಅಂದ್ರೆ ಸಮಯ ಪ್ರಶ್ನೆಯ ಶ್ಲೋಕದಲ್ಲಿ ಉತ್ತರ ಇದೆ ಎಂಬುದೇ ಭಾರಿ ಆಶ್ಚರ್ಯ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಹುಡುಕಿ ಹೇಳಿದ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರು ಅಂತ ಅರ್ಥ ಮಾಡಿಕೊಂಡ್ರೆ, ಇವತ್ತೇ ಮನೆ ಪುಸ್ತಕ ತೆಗೆದು ನೋಡಿ ಎಲ್ಲೂ ಸಿಗೋದಿಲ್ಲ ನಿಮಗೆ ಅರ್ಥ. ಅದು ಕೇವಲ ಅವರು ಮಾತ್ರ ಬರದ ಅರ್ಥ. ಕರ್ಮ ಇಲ್ಲದ ಪ್ರಶ್ನೆ ಉತ್ತರ ಇಲ್ಲ ಅಂತ ಆಗ್ತಾ ಇತ್ತು ಕೊನೆಗೆ. ಕರ್ಮನಃ ಬೋದ್ಧವ್ಯಂ ವಿಕರ್ಮನಃ ಬೋದ್ಧವ್ಯಂ ಅಕರ್ಮನಃ ಬೋದ್ಧವ್ಯಂ ಅಂದ್ರೆ ಕರ್ಮವನ್ನು ಮಾಡು, ನಾನು ಹೇಳಿದ್ದೇನ್ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡು, ನನಗೆ ಅರ್ಪಣೆ ಮಾಡು. ವಿಕರ್ಮವನ್ನು ಬಿಡು. ಬಿಟ್ಟೆ ಅಂತ ಯಾರಿಗೆ ಹೇಳ್ಬೇಕು ನೀನೀಗ? ನನಗೆ ಒಪ್ಪಿಸು. ಮತ್ತೆ ಅದು ಮಾಡಿದ್ದನ್ನು ನನಗೆ ಹೇಗೆ ಒಪ್ಪಿಸಬೇಕು, ಬಿಟ್ಟಿದ್ದು ನನಗೆ ಒಪ್ಪಿಸಬೇಕು ಅಂತ ಹೇಳ್ತಾನೆ. ಇದ್ರೆ ಅದಕ್ಕೆ ಬೆಲೆ ಇಲ್ಲ. ಮತ್ತೆ ನೋಡಿ ಸರ್ ಹೇಳಿದ್ರೆ ಮಾಡಿಲ್ಲ ನೋಡಿದ್ರ ಒಪ್ಪಿಸ್ಬೇಕು ಅದನ್ನ. ಅನೇಕ ಅರ್ಥ ಮಾಡ್ಕೊಳ್ಳಿಲ್ಲ, ವಿಕರ್ಮ ಮಾಡಿ ಒಪ್ಪಿಸಿ ಅಂತ ತಿಳ್ಕೊಂಡ್ಬಿಟ್ಟಿದೆ ಪದ್ಧತಿ ಆಯ್ತು. ವಿಕರ್ಮವನ್ನು ಒಪ್ಸು ಅಂದ್ರೆ ನಿಷಿದ್ಧ ಕರ್ಮವನ್ನು ಒಪ್ಸು ಅಂದ್ರೆ ಮಾಡಿ ಒಪ್ಸು ಅಲ್ಲ, ಬಿಟ್ಟು ಬಿಟ್ಟಿದ್ದೇನು ನೋಡಿ ಅಂತ ಒಪ್ಪಿಸ್ಬೇಕು. ಅದು ವಿಶೇಷ. ಬಿಟ್ಟು ನಾನು ಡಾಕ್ಟರ್ ನೋಡಿದ್ರೆ ಹೇಳಿದ್ರಲ್ಲ ಅದ್ಯಾವುದು ತಿಂದಿಲ್ಲ ನಾನು ಅಂತ ಹೇಳ್ತಾನಲ್ಲ, ಅದನ್ನು ಒಪ್ಸು. ನೀವು ಹೇಳಿದ್ರಲ್ಲ ಎಲ್ಲ ತಿಂದುಬಿಟ್ಟೇನು ಡಾಕ್ಟ್ರೆ, ಬೇರೆ ಔಷಧಿ ಕೊಡಿ ಅಂತ ಕೇಳಿದ್ರೆ ನಾನು ಬೇರೆ ಪೇಷಂಟ್ ತಗೋತಾನೆ, ಬಿಟ್ಟೇ ಬಿಡ್ತಾನೆ, ಮುಗಿದೋದ ಕಥೆ. ಅದನ್ನು ಹೇಳಕ್ ಬರಲಿಲ್ಲ. ಕರ್ಮ ಸಮರ್ಪಣೆ ಅಂದ್ರೆ ಹಾಗೆ, ದ್ವಂದ್ವ ಕರ್ಮ ಸಮರ್ಪಣೆ ಅಂದ್ರೆ ಹಾಗೆ. ಒಳ್ಳೆ ಕರ್ಮಗಳನ್ನು ನಾನು ಹೇಳಿದ್ದನ್ನು ಮಾಡು, ನನಗೆ ಒಪ್ಪಿಸು. ಕೆಟ್ಟ ಕರ್ಮಗಳನ್ನು ಬಿಡು, ನಾನು ಯಾವುದೋ ಹೇಳಿದ್ದ ಅದನ್ನು ಬಿಡು. ನೀನು ನಮಗೆ ತೋಚಿದ್ದನ್ನು ಬಿಡಬಾರ್ದು. ನಮ್ಮ ಜನ ಕಾಶಿಗೆ ಹೋಗಿರ್ತಾರೆ ಬಿಡಿ ಅಂತ ಹೇಳ್ತಾರಲ್ಲ, ಗಯಾಕ್ ಹೋಗಿರ್ತಾರೆ ಬಿಡಿ ಅಂತಾರೆ. ಯೋಚನೆ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ, ಏನ್ ಬಿಡಬೇಕು ಅಂತ ಯೋಚನೆ ಮಾಡ್ತಾನೆ ಪಾಪ. ಯಾಕೆ ಗೊತ್ತಾ? ಯಾರು ಯಾವ್ದೋಡು ಬಿಡಕ್ ಪರಸೇ ಬರೋದಿಲ್ಲ ರೀ ಪಾಪ. ಯಾವ್ದು ನೋಡಿದ್ರು ಬಿಡಕ್ ಪರಸ್ ಬರೋದಿಲ್ಲ. ಕೊನೆಗೆ ಯೋಚನೆ ಮಾಡಿ ಮಾಡಿ ಕೊನೆಗೆ ಪ್ರಾಣ ಬಿಟ್ಟಷ್ಟು ಕಷ್ಟಪಟ್ಟು ಬಿಡ್ತಾರೆ. ಯಾವ್ದಾದ್ರು ಸೇರೋದೇ ಇಲ್ವೋ, ಯಾರು ಸಾಮಾನ್ಯ ಮಾಡೋದೇ ಇಲ್ವೋ, ಅಥವಾ ತಮ್ಮೂರಲ್ಲಿ ಸಿಗೋದೇ ಇಲ್ವೋ, ಅದನ್ನು ಹುಡುಕಿ ಹುಡುಕಿ ಮಾಡ್ತಾರೆ. ಎಷ್ಟು ದೇವರ ಬಗ್ಗೆ ಮಾಡಬೇಕು, ಎಂತ ವಿಚಿತ್ರ ಸ್ಥಿತಿ ನೋಡಿದ್ರೆ. ಈಗ ಕಾರಣ ಏನು? ಅವನಿಗೆ ಆ ಬಗ್ಗೆ ಯಾವ್ದು ಬಿಡಬೇಕು ಅಂತ? ದೇವ್ರು ಹೇಳಿದ್ದನ್ನು ಬಿಡಬೇಕು, ದೇವ್ರು ಹೇಳಿದ್ದನ್ನು ಬಿಡಬೇಕು. ತನ್ನ ತೋಚಿದ್ದು ಬಿಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಅಲ್ಲಿ ಯಾವ್ದೋ ಬಿಟ್ಟು ಬಿಟ್ರೆ ಉಪಯೋಗ ಇಲ್ಲ. ಯಾವ್ದನ್ನು ಬಿಡಬಹುದು ಅಂತ ಶಾಸ್ತ್ರ ಹೇಳಿದ್ದು. ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ಉಪಯೋಗ ಇಲ್ಲ, ಅಲ್ಲಿ ಹೋಗಿಬಿಟ್ಟು. ಯಾಕೆ ಗೊತ್ತಾ? ಎಂದು ತಿನ್ನಬಾರ್ದು, ಒಂದೇ ಮೊದಲೇ ತಿನ್ನಬಾರ್ದು. ನಾನು ಹೋಗಲಿ, ಅದನ್ನಾರು ಬಿಟ್ಟರೆ ಎಷ್ಟೋ ವಾಸಿ ಈ ಮಧ್ಯೆ. ಅಲ್ಲಿ ಹೋಗಿ ಬಂದಾರೆ ಬಿಡ್ತೇವೆ ಅಂತ ಹೇಳಿ ಎಷ್ಟೋ ಪುಣ್ಯ ಬಂದಿದ್ದ ಜೊತೆಗೆ ಅವರು ಯಾವ್ದೋ ಬಿಟ್ಟು ಬಿಡ್ತಾರೆ ಪಾಪ. ಒಂದು ಬಿಟ್ಟು ಬಿಡ್ತಾರೆ, ಏನ್ ಬಿಡ್ತಾರೆ? ಸೌತೆಕಾಯಿ ಬಿಟ್ಟು ಬಿಡ್ತಾರೆ ಪಾಪ ಅಂತ ತಿಳ್ಕೋಣ. ಇಲ್ಲಿ ಬರೀ ಈರುಳ್ಳಿ ತಿಂತ ಕೂತಿರ್ತಾರೆ. ಅಯ್ಯೋ ಬರೀ ಇದೆ ಸೌತೆಕಾಯಿ, ಈರುಳ್ಳಿ ಬಿಟ್ಟು ಎಷ್ಟು ಪುಣ್ಯ ಬರ್ತಿತ್ತು ಗೊತ್ತಾ ನಿನಗೆ? ಏನೋ ಕುಡಿಯೋದಿಲ್ಲ, ಹಾಲು ಕುಡಿಯೋದಿಲ್ಲ, ಮೊಸಕು ಬಿಡಬಾರ, ಹೆಂಡ ಕುಡಿಯಲು ಬಿಟ್ಟು ಬರಬಾರ್ದು ಹೋಗಿಬಿಟ್ಟು ಹೆಂಡ ಕುಡಿಯಲು ಬಿಟ್ಟು ಬರಬಾರದೆ. ಇದನ್ನೇ ದಾಸರ ಹೇಳುತ್ತಾರೆ, ಏನೋ ಬಿಡೋದ್ರ ಬದಲು ಅದನ್ನು ಬಿಟ್ಟೆ ಇದನ್ನು ಬಿಟ್ಟು ತಾನು ಬಿಡೋದು. ಕಾಮಕ್ರೋಧ ಬಿಡಬಾರದ ಅಂತ ಹೇಳುತ್ತಾರೆ. ಕಾಮಕ್ರೋಧ ಬಿಡಬಾರದ ಅಂದ್ರೆ ಇವತ್ತು ಅರ್ಥ, ಯಾವ್ದನ್ನು ಬಿಡಲೇಬೇಕು ಅಂತಿದೆಯಲ್ಲ ಅದನ್ನು ಬಿಡಬೇಕೆ ಹೊರತು ತೋಚಿದ್ದನ್ನು ಬಿಟ್ಟರೆ ಬಿಟ್ಟಾಗ ಆಗೋದಿಲ್ಲ. ಅದಕ್ಕೆ ವಿಕರ್ಮನಃ ಬೌದ್ಧವ್ಯಂ ಅಕರ್ಮನಃ. ಇನ್ನು ಸುಮ್ಮನೆ ಕೊಡು, ಸುಮ್ಮನೆ ಕೂತ್ರ ಪ್ರಯೋಜನ ಇಲ್ಲ. ಯಾವಾಗ ಸುಮ್ಮನೆ ಕೊಡಬೇಕು ಅಂತಿದ್ದೀರಿ ಅವಾಗ ಕೊಡಬೇಕು, ಅದು ವಿಶೇಷ. ಸುಮ್ಮನೆ ಕೂತ್ಬಿಟ್ಟ ಪರೀಕ್ಷೆಗೆ ಹೋಗಿಬಿಟ್ಟು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಸುಮ್ಮನೆ ಕೂತ್ಬಿಟ್ಟ, ಗತಿ ಏನಾಗಬೇಕು, ಫೇಲ್ ಆಗ್ತಾನೆ, ಬರೆಯಯ್ಯ ಅಂತ ಹೇಳ್ತಾರೆ. ಇನ್ನು ಕೊಟ್ಟಿನ ಬರಲಕ್ಕೆ ಹೋಗ್ತಾನೆ ಆಗ್ಲೇನೆ, ಬರಿಬೇಡಯ್ಯ ಕಾಫಿ ಚೀಲ ತೆಗೆದ್ಬಿಡ್ತೀಯಲ್ಲ ಕಾಫಿ ಹೊಡೆಯುವುದು ಪಾಪ ಕೊಟ್ಟವರೇ ಗಾಬರಿ ಆಗ್ತಾರೆ. ಟೈಮ್ ಅಲ್ಲ, ಸುಮ್ಮನೆ ಸ್ವಲ್ಪ ಸುಮ್ಮನೆ ಕೂತಿರು ಸುಮ್ಮನೆ ಕೂತಿರು ಅಂತ ಹೇಳಬೇಕಾಗ. ಅದು ಸುಮ್ಮನೆ ಕೊಡೋದಕ್ಕೊಂದು ಕಾಲ ಇದೆ, ಬರೆಯೋದಕ್ಕೊಂದು ಕಾಲ ಇದೆ. ಕ್ವಶನ್ ಪೇಪರ್ ಕೊಡೋದಕ್ಕಿಂತ ಮುಂಚೆ ಬರೆಯುವ ಪ್ರಶ್ನೆನೇ ಇಲ್ಲ, ಒಂದು ನಿರ್ದಿಷ್ಟ ನಂಬರ್ ಹಾಕ್ಬೋದು, ಅವತ್ತು ಆನ್ಸರ್ ಬರೆದ್ಬಿಟ್ಟು ಫಜೀತ್ ಆಗುತ್ತೆ, ಗೊತ್ತಾಗಿದೆ ಅಂತ ಆಗಿಬಿಡುತ್ತೆ, ಉಪಯೋಗ ಇಲ್ಲ, ಬರೆಯಾಗಿಲ್ಲ, ಅದನ್ನು ಕೊಟ್ಟರೆ ಸುಮ್ಮನೆ ಕೂತ ಓದಿಲ್ಲ ಅಂತಾಗತ್ತೆ. ಸುಮ್ಮನೆ ಕೊಡೋದು ಒಂದು ಆರ್ಟು. ಅರ್ಜುನ ಹಾಕಿ ಕೂತಿದ್ದಕ್ಕೆ ಗೀತೆ ಬಂತಾತನೆ. ಅರ್ಜುನ ಏನು ಮಾಡಿದ ಗೊತ್ತಾ, ನಯೋಚ್ಛೈತಿ ಗೋವಿಂದಂ ಉಕ್ತ್ವಾ ತುಷ್ಟೀಂ ಬಭೂವ. ಕೃಷ್ಣನ ಯುದ್ಧ ಮಾಡಲಾರೆ ಅಂತ ಸುಮ್ಮನೆ ಕೂತನಂತೆ ಅರ್ಜುನ. ಸುಮ್ಮನೆ ಕೂತ ಭಗವಂತ ಮಾತಾಡೋದು ಶುರು ಮಾಡಿದ. ವಿಶ್ವಕ್ಕೆ ಮುಟ್ಟಿತದು. ಯಾವಾಗ ಸುಮ್ಮನೆ ಕೂಡಬೇಕು, ಯಾವಾಗ ಮಾತಾಡಬೇಕು ಅಂತಿದೆಯಲ್ಲ, ಅದು ನಾ ಬೌದ್ಧವ್ಯಂ, ಅದು ನಾನು ಹೇಳಿದಂತೆ ಅರ್ಥ ಮಾಡ್ಕೋಬೇಕು ಅರ್ಜುನ. ಯಾವಾಗ ಸುಮ್ಮನೆ ಕೂಡೋದು ಅಲ್ಲ ಅಂತ ಹೇಳಿಬಿಡ್ತಾರೆ. ಪ್ರಶ್ನೆ ಕೇಳ್ತಿರ್ತಾನೆ ಹುಡುಗ, ಮೇಷ್ಟು ಸುಮ್ಮನೆ ಇರ್ತಾರೆ, ಮೇಷ್ಟು ಉತ್ತರ ಕೊಡ್ತಾರೆ, ಪ್ರಶ್ನೆ ಹುಡುಗ ಸುಮ್ಮನೆ ಇರಬೇಕು. ಅವಾಗ ಬಾಯಿ ಹಾಕಿಬಿಟ್ರೆ ಉತ್ತರ ಕೊಡೋಕ್ಕಾಗೋದೇ ಇಲ್ಲ, ಆಗ ಅದೇ ಗೊಂದಲ ಆಗುತ್ತೆ. ಇದು ಕೂಡ ನನ್ನಿಂದ ತಿಳ್ಕೋಬೇಕು ಅರ್ಜುನ, ಎಲ್ಲ ಕಡೆ ಗೊತ್ತಾಗೋದಿಲ್ಲ. ಎರಡನೇ ಉತ್ತರ ಬಂತಾಗ, ನಾನು ಹೇಳಿದ್ದನ್ನ ಮಾಡು, ನನಗೆ ಒಪ್ಪಿಸು, ಬಿಟ್ಟು ಬಿಡಬೇಕಾದ್ದನ್ನ ಬಿಡು, ಬಿಟ್ಟೆ ಅಂತ ನನಗೆ ಒಪ್ಪಿಸು, ಸುಮ್ಮನೆ ಕೊಡಬೇಕಾದ್ದನ್ನು ಕೂಡು, ನಾನು ಏನು ಮಾಡಿಲ್ಲ ಅಂತ ಒಪ್ಪಿಸು. ಅದೇ ರೀತಿ ಏಕಾಚುರತ ಅನೇಕರಿಗೆ ಗೊತ್ತಿಲ್ಲ, ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ, ಸಂಕಲ್ಪ ಮಾಡಬೇಕು. ದೇವರೇ ಹೇಳಿದ್ದೆ ಮಾಡ್ತಾ ಇದ್ದೇವೆ, ಜಾಸ್ತಿ ಸುಮ್ಮನೆ ಊಟ ಕೊಡಬಾರದು. ದೇವರೇ ನೀನು ಹೇಳಿದ ವ್ರತ ಮಾಡಿದ್ದೇವೆ, ನಿನಗೆ ಒಪ್ಪಿಸ್ತಾ ಇದ್ದೇವೆ, ಅರ್ಪಿಸಬೇಕು. ಅಜ್ಞಾನ ನಾಶ ಮಾಡತಕ್ಕಂಥ ವ್ರತ ಮಾಡಿದ್ದೇವೆ, ಅದನ್ನು ಅರ್ಪಿಸ್ತಾ ಇದ್ದೇವೆ ಭಗವಂತ, ಸ್ವೀಕಾರ ಮಾಡು ಅಂತ ಹೇಳದೆ ಹೋದರೆ ಸಬ್ಮಿಟ್ ಮಾಡಿದಾಗ ಆಗೋದೇ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಕರ್ಮಾಚರಣೆ ರಹಸ್ಯ ಇದೆ. ಮಾಡಬೇಕಾದ್ದನ್ನು ಮಾಡಬೇಕು, ಯಾರು ಹೇಳಿದ್ದಾರೆ ತಿಳ್ಕೊಂಡು ಮಾಡಬೇಕು, ಯಾರಿಗೆ ಒಪ್ಪಿಸಬೇಕು ತಿಳ್ಕೊಂಡು ಒಪ್ಪಿಸಬೇಕು, ಅದು ಕರ್ಮದ ಯಶಸ್ಸೇ ಹೊರತು ಇಲ್ಲದೆ ಹೋದ ಅಲ್ಲ. ಈ ರೀತಿ ಮಾಡಿದರೆ ಮಾತ್ರ ಜಗತ್ತಿನಲ್ಲಿ ಕಲ್ಯಾಣದ ಸುರಿಮಡೆಯಾಗುತ್ತೆ ಅರ್ಜುನ. ನೀನು ಅಲ್ಲಿ ಗೊಂದಲಕ್ಕೆ ಬಿದ್ದಿ, ನಾನು ಯುದ್ಧ ಬಿಡ್ತೇನೆ, ನೀನು ಬಿಡ, ರೈತ ಎಲ್ಲಿದೆ ನಿನಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ರಾಜ್ಯಕ್ಕೋಸ್ಕರ ಅದಕ್ಕೋಸ್ಕರ ನೀ ತಲೆಯಲ್ಲಿ ಯಾಕೆ ಹಾಕೃತಿ, ಅದರ ಯೋಚನೆ ಬೇಡ, ನನ್ನ ಪ್ರೀತಿಗೋಸ್ಕರ ಅಂತ ಮಾಡುವ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಇದೇ ಕರ್ಮಾಚರಣೆಯ ದೃಷ್ಟಿಕೋನ ಆಗಬೇಕು ಹೊರತು ಬೇರೆ ಅಲ್ಲ. ಈ ರೀತಿ ತಿಳ್ಕೊಂಡ್ರೆ ಮಾತ್ರ ಗೊಂದಲ ಇರೋದೇ ಇಲ್ಲ. ಗೊಂದಲ ಇರೋದು ತಿಳ್ಕೊಳ್ಳದೆ ಇರೋದ್ರೊಳಗೆ ತಿಳ್ಕೊಂಡಿರೋ ಗೊಂದಲ ಎಲ್ಲಿ ಬರುತ್ತೆ ಅರ್ಜುನ? ಸಮಸ್ಯೆ ಇಲ್ಲ. ಆದ್ದರಿಂದ ಯಜ್ಞಾತ್ವ ಮೋಕ್ಷಸೇ ಅಶುಭ, ಅವಂಗಳವನ್ನು ಗೆದ್ದು ನಿಲ್ತಕ್ಕಂಥ ಮಾರ್ಗ ಹೇಳ್ತೇನೆ ಅಂತ ಹೇಳಿದ. ಯುದ್ಧ ಮಾಡು ಅಂತ ಹೇಳಿದ ಅರ್ಜುನ, ಯುದ್ಧ ಮಾಡಿದ, ಮಂಗಳಾಯ್ತು ಅಮಂಗಳಾಯ್ತು ಯೋಚನೆ ಮಾಡಿ. ಎಂಥ ಮೊಮ್ಮಗ ಹುಟ್ಟಿದ್ದಾನ ಆತನಿಗೆ, ಪರಿಶ್ಚಿದ್ರಾಜರಂತ ಮೊಮ್ಮಗ ಹುಟ್ಟಿದ. ಅವನೇನು ಮಾಡ್ತಾನೆ ಗೊತ್ತಾ, ಕಲಿ ನಿಗ್ರಹವನ್ನು ಮಾಡ್ತಾನೆ, ಮೂರು ಅಷ್ಟಮೇಧ ಯಾಗಗಳನ್ನು ಮಾಡ್ತಾನೆ, ಕೊನೆಗೆ ಭಾಗವತ ಪುರಾಣವನ್ನು ಕೇಳಿ ವೈಕುಂಠಕ್ಕೆ ಹೋಗ್ತಾನೆ. ಅಂದರೆ ಒಳ್ಳೇದಾಗುತ್ತೆ ನನ್ನ ಮಾತು ಕೇಳಿ ಅಂತ ಹೇಳಿದಲ್ಲ ಅದು ಕೃಷ್ಣ, ಸರಿಯಾಗಿ ಎಷ್ಟು ಒಳ್ಳೇದಾಯಿತು, ಅಲ್ಲಿ ಸ್ಟಾಪ್ ಆಗಲಿಲ್ಲ, ಮತ್ತೆ ನಿಲ್ಲಿಲ್ಲ. ಪರಿಶ್ಚಿದ್ರಾಜರ ಮಗ ಹುಟ್ಟಿದ, ಜನಮೇಜರಾಜ ಕೂತ್ಕೊಂಡ, ಅವನು ಮಹಾಭಾರತ ಕೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಹೇಳಿದ ಮಾತು ಎಷ್ಟು ಸತ್ಯವಾಯಿತು ಅಂತ ಹೇಳೋದಕ್ಕೆ ಸಾಕ್ಷಿ. ನಾನು ಹೇಳಿದಂತ ಕರ್ಮ ಮಾಡಿದರೆ ನೀನು ಮಂಗಳವಾಗಿಯೇ ಆಗತ್ತೆ ಅಂತ ಸಂದೇಶವನ್ನು ಕೊಟ್ಟು ಭಗವಂತ ಅದನ್ನು ಹೇಳ್ತಾನೆ. ಅದು ಹೇಳಬೇಕು ತುಂಬಾ ಇದೆ, ಅಲ್ಲಿ ಮುಗುದಿಲ್ಲ, ನಾಲ್ಕನೇ ಅಧ್ಯಾಯ ಇನ್ನೂ ಮುಗುದಿಲ್ಲ. ಈ ಒಂದು ಹಂತಲ್ಲಿದ್ದೆ, ಇಷ್ಟೊತ್ತು ಹೇಳಿದ ಶ್ಲೋಕಗಳೆಲ್ಲ ಶ್ಲೋಕಗಳ ಸಂಖ್ಯೆ ಕಡಿಮೆ, ಆದರೆ ದಿವಸಕ್ಕೆ ಒಂದಕ್ಕಿಂತ ಮುಂದೆ ಹೋಗೋದೇ ಇಲ್ಲ ಅಂತ ಶ್ಲೋಕಗಳವೆಲ್ಲ ಕೂಡ. ಇನ್ನು ಮುಂದೆ ಅದು ಮುಂದೆ ಶುರುವಾಗತಕ್ಕಂಥದ್ದು ಪ್ರವಚನ ಮಾಲಿಕೆ ಜನವರಿ 7ನೇ ತಾರೀಕಿನಿಂದ ಪ್ರಾರಂಭ, 7ರಿಂದ 13 ಜನವರಿ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ನಾ ನಡೆದು ಆಗ 4ನೇ ಅಧ್ಯಾಯ ಮುಗಿಸಿ ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನ ಈ ಘಟ್ಟದಲ್ಲಿ ಇರಿಸ್ತಾ ಇರೋದು. ಭಗವಂತ ಆ ರೀತಿಗೆ ವರ್ಣಾಶ್ರಮ ಧರ್ಮದ ಮಹತ್ವವನ್ನು ಹೇಳಿ ಕರ್ಮ ಮಾಡಲೇಬೇಕು ಅಂತ ಸಂದೇಶವನ್ನು ಕೊಟ್ಟ ಮೇಲೆ ಅರ್ಜುನ ಮುಂದೇನ್ ಮಾಡ್ತಾನೆ ಅಂತ ನೋಡುತ್ತೇವೆ. ಈ ಬೆಂದಿನಂತೆ ರಾಮಮಂದಿರದವರು ಬಹಳ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಭಗವಂತನ ರಾಮರೂಪ ಕೃಷ್ಣರೂಪದ ಸಂದೇಶವನ್ನ ರಾಮದೇವರ ದೇವಸ್ಥಾನದಲ್ಲಿ ಹೇಳ್ತಾ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ ಅನ್ನೋ ಸಂದೇಶವನ್ನು ಕೂಡ ಅಪೂರ್ವ ರೀತಿಯಲ್ಲಿ ಮುಟ್ಟಿಸಿದಂತ. ರಾಮದೇವರು ಮಾತಾಡಿಲ್ಲ, ಗೀತೆ ಮಾತಾಡಿಲ್ಲ, ಕೃಷ್ಣ ಮಾತಾಡಿದ್ದ. ಆದರೆ ಕೃಷ್ಣ ಹೇಳಿದ್ದು ರಾಮ ಹೇಳಿದ್ದು ಎರಡು ಒಂದೇ. ಮೂಲತಃ ರಾಮನೇ ಕೃಷ್ಣ, ಕೃಷ್ಣನೇ ರಾಮನಾದ್ದರಿಂದಾಗಿ ರಾಮದೇವರ ದೇವಸ್ಥಾನದಲ್ಲಿ ತುಂಬಾ ಶ್ರದ್ಧೆಯಿಂದ ಶ್ರೀ ಜಗನ್ನಾಥರಾಯರು, ಅವರ ಸಹಕಾರಿ ವರ್ಗದವರೆಲ್ಲ, ಕಾರ್ಯಕಾರಿ ವರ್ಗದವರೆಲ್ಲ, ಮತ್ತು ವಿಶೇಷ ಅಭಿನಂದನೆ ಅಂದರೆ ಈ ಸಲ ಪುರಹ ಮೊನ್ನೆ ಎಲೆಕ್ಷನ್ ನಡೆದು ಅವರೆಲ್ಲರೂ ಪುರಹ ಹಾಗೇನೆ ಎಲೆಕ್ಟ್ ಆಗಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ವಿಶೇಷ ರೀತಿಯಲ್ಲಿ ಅವರಿಗೊಂದು ಪ್ರೋತ್ಸಾಹ ಸಿಕ್ಕಿದೆ. ಅವರಿಗೆ ಅದು ಭಾರಿ ಸಂಭ್ರಮ ಕೊಡತಕ್ಕಂಥ ಕಾರ್ಯ, ಅದು ನಮಗೆಲ್ಲರೂ ಸಂಭ್ರಮನೇ. ಯಾಕೆಂದರೆ ಯಾರು ಬರೋದರಿಂದ ಭಗವಂತನಿಗೆ ಪ್ರಿಯವಾದ ಕಾರ್ಯಗಳು ನಡೆಯುತ್ತಲ್ಲ, ಅವರು ಬಂದಾಗ ವಿಶೇಷ ಮಹತ್ವ. ಶ್ರೀ ಜಗನ್ನಾಥರಾಯರ ಒಂದು ಗುಂಪೇನಿದೆ, ಅವರು ಹೇಳಿದ ಅವರ ಅಧ್ಯಕ್ಷರಾಗಲಿ, ಅವರ ಜೊತೆಗಾರರ ಎಲ್ಲರೂ ಕೂಡ ವಿಶೇಷವಾಗಿ ರಾಮದೇವರಿಗೆ ಪ್ರಿಯವಾದ ಕಾರ್ಯಗಳನ್ನ ಮಾಡತಕ್ಕ ದೀಕ್ಷೆ ಹೊತ್ತವರು, ಅವರಿಂದ ವಿಶೇಷವಾದಂತಹ ಪುಣ್ಯ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಜನವರಿ 7ರಿಂದ ಪ್ರಾರಂಭ ಅಂತ ಜ್ಞಾಪಿಸಿಬಿಟ್ಟು ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಯ.